ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತ್ಲಂ ಭಜೇ ತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತದುಧ್ವಾಂತ ವಿಧ್ವಂಸಶಕ್ನಃ ಜಯತೀರ್ಥಾಕತ ನಿರ್ಭಾಸತಾಂ ನೋಹೃದಂಬರೇ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯತ್ಯಕೇಸರಿ ವ್ಯಾಸತೀರ್ಥ ಗುರುಭೂಯಾತ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಭಾವಕಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತ್ರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತದಯಾಳವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಕ್ತಿ ಸ್ಮರೆ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧೇಂದ್ರ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ 55ನೇ ಶ್ಲೋಕ 55th ವರ್ಸ್ ಇನ್ ಸೆಕೆಂಡ್ ಚಾಪ್ಟರ್ ಅದನ್ನು ಮಾಡ್ತಾ ಇದ್ದೀವಿ. ಸೊ 54ನೇ ಶ್ಲೋಕದಲ್ಲಿ ಅರ್ಜುನ ಕೇಳಿದಂತಹ ಪ್ರಶ್ನೆ, ಸಮಾಧಿಯಲ್ಲಿ ಇರುವಂತಹ ಜ್ಞಾನಿಗೆ ಇರುವ ಲಕ್ಷಣಗಳೇನು ಅಂತ ಕೇಳಿದ್ದಾನೆ. ಇಲ್ಲಿ ಸಮಾಧಿನಲ್ಲಿ ಇರುವಾಗ ಜ್ಞಾನಿಗೆ ಲಕ್ಷಣಗಳೇನು ಅಂತ ಕೇಳಲಿಲ್ಲ, ಸಮಾಧಿನಲ್ಲಿ ಇರುವಂತಹ ಜ್ಞಾನಿ ಅಂತಹ ಶಕ್ತಿ ಇರುವಂತಹ ಜ್ಞಾನಿಯ ಲಕ್ಷಣಗಳೇನು, ಅವನು ಹೇಗೆ ಮಾತಾಡ್ತಾನೆ, ಹೇಗೆ ಪ್ರವರ್ತನೆ ಮಾಡ್ತಾನೆ, ಹೇಗಿರ್ತಾನೆ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸಮಾಧಾನವಾಗಿ ಶ್ರೀಕೃಷ್ಣ ಪರಮಾತ್ಮ 55ನೇ ಶ್ಲೋಕ ಹೇಳಿದ್ದದ್ದು, ಅದರ ಭಾಷೆಯನ್ನು ನೋಡಿದ್ದೀವಿ. ಅದಕ್ಕೆ ತಾತ್ಪರ್ಯ ಏನಂತ ಇವತ್ತು ನೋಡೋಣ. ಇದು ಆ ಶ್ಲೋಕ ಏನಂದ್ರೆ 55ನೇ ಶ್ಲೋಕ ಗೀತಾ ಭಗವದ್ಗೀತೆಯಲ್ಲಿ ಎರಡನೇ ಚಾಪ್ಟರ್ ಇರುವ 55th ವರ್ಸ್. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞ ಸ್ತದೋಚ್ಯತೆ ಅಂತೇಳಿ. ಯಾವಾಗಾದರೆ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್, ಪಾರ್ಥ ಹೇ ಪಾರ್ಥ ಹೇ ಅರ್ಜುನನೇ, ಯಾವಾಗಾದರೆ ಸರ್ವಾನ್ ಎಲ್ಲ ಕಾಮಾನ್ ಮನೋಗತಾನ್ ಕಾಮಾನ್ ಮನಸ್ಸಿನಲ್ಲಿ ಇರುವಂತಹ ದುಷ್ಟ ಕಾಮನೆಗಳನ್ನು ಪ್ರಜಹಾತಿ ಬಿಡುತ್ತಾನೆಯೋ, ಅದನ್ನು ಬಿಟ್ಟು ಬಿಡ್ತಾನೆಯೋ, ಬಿಟ್ಟು ಬಿಟ್ಟು ಯಾವಾಗಾದರೆ ಆತ್ಮನಿ ಅಂದ್ರೆ ಪರಮಾತ್ಮನಲ್ಲಿಯೇ ಮನಸ್ಸನ್ನು ಇಡ್ತಾನೋ, ಪರಮಾತ್ಮನಿ ಏವ, ಆವಾಗ ಆತ್ಮನ ತುಷ್ಟ ಪರಮಾತ್ಮನ ಅನುಗ್ರಹದಿಂದ ಸಂತೃಪ್ತಿಯನ್ನು ಪಡೆಯುತ್ತಾನೋ ಅಂತಹ ಮನುಷ್ಯನಿಗೆ ಅಂತಹ ವ್ಯಕ್ತಿಗೆ ಸ್ಥಿತಪ್ರಜ್ಞ ತದಾ ಉಚಿತೆ, ತದಾ ಆವಾಗ ಅವನನ್ನು ಸ್ಥಿತಪ್ರಜ್ಞ ಅಂತ ಕರೀತಾರೆ, ಅವನು ಹಾಗೆ ಕರೆಯಲ್ಪಡುತ್ತಾನೆ ಅಂತೇಳಿ ಹೇಳಿದ್ದಾರೆ. ಅದನ್ನು ಭಾಷ್ಯದಲ್ಲಿ ವಿಸ್ತಾರ ಮಾಡಿ ಹೇಳಿದ್ದಾರೆ. ಈ ಭಾಷ್ಯದಲ್ಲಿ ಹೇಳುವಾಗ ಇದು ಸ್ಥಿತಪ್ರಜ್ಞನ ಲಕ್ಷಣಗಳು, ಅದು ಸಮಾಧಿಯಲ್ಲಿ ಇರುವಾಗ ಮಾತ್ರ ಹೇಳುವಂತಹದ್ದಲ್ಲ, ಎಲ್ಲ ಕಾಲದಲ್ಲಿಯೂ ಅವನಿಗೆ ಇರುವಂತಹ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾರ್ಮಲ್ ಆಗಿ ಆಚಾರ್ಯರು ಭಾಷ್ಯದಲ್ಲಿ ಆ ಶಬ್ದಗಳಿಗೆ ಒಂದು ವಿಧವಾದ ಅರ್ಥವನ್ನು ಮಾಡಿದ್ರೆ ತಾತ್ಪರ್ಯದಲ್ಲಿ ಇನ್ನೊಂದು ವಿಧವಾದ ಅರ್ಥವನ್ನು ಮಾಡ್ತಾರೆ. ಅಂದ್ರೆ ಉದಾಹರಣೆಗೆ ಜೀವಪರವಾದ ಅರ್ಥಗಳನ್ನು ಮಾಡಿದರೆ ಪರಮಾತ್ಮಪರವಾದ ಇರುವ ಶಬ್ದಗಳನ್ನು ಜೀವಪರವಾಗಿ ಅರ್ಥ ಮಾಡಿ ಬೇರೆ ಒಂದು ಮುಖದ ಒಂದು ಅಭಿಪ್ರಾಯವನ್ನು ಕೊಡುವುದು ಮಾಡ್ತಾರೆ. ಆದರೆ ಇಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇದೆ, ಇದು ಅಂತಹ ಒಂದು ಎಕ್ಸೆಪ್ಷನ್. ಇಲ್ಲಿ ಭಾಷ್ಯದಲ್ಲಿ ಹೇಳಿದ ಭಾವವನ್ನೇ ತಾತ್ಪರ್ಯದಲ್ಲಿ ರಿಎಂಫಸೈಸ್ ಮಾಡ್ತಾ ಇದ್ದಾರೆ. ಅದು ರಿಪಿಟೇಷನ್ ಆಗೋಲ್ಲವ ಅಂದ್ರೆ ರಿಪಿಟೇಷನ್ ಆಗೋದಿಲ್ಲ, ಯಾಕಂದ್ರೆ ಭಾಷ್ಯ ಬೇರೆ ಗ್ರಂಥ, ತಾತ್ಪರ್ಯ ಬೇರೆ ಗ್ರಂಥ, ಅದರ ಕಂಟಿನ್ಯೂಟಿ ಆಫ್ ಥಾಟ್. ಭಾಷ್ಯದಲ್ಲಿ ಒಂದು ವಿಧವಾದ ಥಾಟ್ ಫ್ಲೋ ಇದ್ದರೆ ಅದೇ ವಿಧವಾಗಿ ತಾತ್ಪರ್ಯದಲ್ಲಿ ಇನ್ನೊಂದು ಥಾಟ್ ಫ್ಲೋ. ಸೊ ಆ ಥಾಟ್ ಫ್ಲೋನಲ್ಲಿ ಬ್ರೇಕ್ ಬರಬಾರದು. ಅದಕ್ಕೆ ಆ ಶಬ್ದಗಳಿಗೆ ಅದೇ ವಿಧವಾದ ಅರ್ಥವನ್ನು ಹೇಳಿದ್ರು ಕೂಡ ಮತ್ತು ಕಂಟಿನ್ಯೂಟಿ ಆಫ್ ಥಾಟ್ ಫ್ಲೋಸ್ ಅದು ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ನೋಡೋಣ. ಇಲ್ಲಿ ಪ್ರಜಹಾತಿ ಯದಾ ಕಾಮಾನ್ ಎಲ್ಲಾ ಕಾಮನೆಗಳನ್ನು ಬಿಟ್ಟು ಅಂತ ಹೇಳಿದರೆ ತಾತ್ಪರ್ಯದಲ್ಲಿ ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಎಲ್ಲಾ ಕಾಮನೆಗಳನ್ನು ಬಿಟ್ಟು ಅಂತ ಹೇಳಿದರೆ ಜಾನತಃ, ಇದು ತಾತ್ಪರ್ಯ, ಆಚಾರ್ಯರು ಬರೆದಂತಹ ತಾತ್ಪರ್ಯ ಶ್ಲೋಕಕ್ಕೆ. ಸರ್ವ ಕಾಮ ನಿವೃತ್ತಿಸ್ತು ಜಾನತೋ ನ ಕಥಂಚನ ಅನಿಷಿದ್ಧ ಕಾಮಿತೈವಾತೋ ಹಿ ಅಕಾಮಿತ್ವಂ ಇತೀರ್ಯತೆ ಪರೋಕ್ಷ ದೃಶೋಪಿ ಸ್ಯಾತ್ ಯದಾ ನಾಸ್ತಿ ಅಪರೋಕ್ಷ ದೃಕ್ ಕ್ವಚಿತ್ ವಿರುದ್ಧ ಕಾಮೋಪಿ ಯಥಾ ಅಯುಧ್ಯತ್ ಹರೋ ಹರಿಂ ಅತಃ ಅನಭಿಭವ ಯಾವದ್ ದೃಶಃ ತಾವನ್ ನಿಗದ್ಯತೆ ಸ್ಥಿತಪ್ರಜ್ಞಸ್ತಥಾಪಿ ಅಸ್ಯ ಕಾದಾಚಿತ್ ಕ್ವಪಿ ಯಾ ದೃಶಿಃ ನಿಯಮೇನ ಏವ ಮೋಕ್ಷಾಯ ಭವೇತ್ ಯೋಗ್ಯಾ ಭವೇತ್ ಯದಿ ಅಯೋಗ್ಯ ಭಕ್ತಿ ಜಾತಾ ಚೇತ್ ಕ್ರಮಾತ್ ಮುಕ್ತ್ಯೈ ಭವೇತ್ ತಥಾ ಇತಿ ಚ. ಆತ್ಮನಿ ವಿಷ್ಣು, ಆತ್ಮನ ವಿಷ್ಣುನ ತತ್ ಪ್ರಸಾದಾತ್ ಏವ ತುಷ್ಟ ಅಂಥೇಳಿ ಇದು ತಾತ್ಪರ್ಯದಲ್ಲಿ ಬರೆದಂತಹ ಮಾತು. ಇಲ್ಲಿ ನೀವು ಭಾಷ್ಯಕ್ಕೆ ಕಂಪೇರ್ ಮಾಡಿದರೆ ಭಾಷ್ಯದಲ್ಲಿ ಈ ಶಬ್ದಗಳಿಗೆ ಹೇಳುವಾಗ ಆತ್ಮನಿ ಅಂತ ಹೇಳಿದ್ರೆ ಪರಮಾತ್ಮನಿ ಅಂತ, ಪರಮಾತ್ಮನಿಯೇವ ಆತ್ಮನಿಯೇವ ಅಂದ್ರೆ ಪರಮಾತ್ಮನಿಯೇವ ಅಂಥೇಳಿ ಭಾಷ್ಯದಲ್ಲಿ ಹೇಳಿದ್ದಾರೆ. ತಾತ್ಪರ್ಯದಲ್ಲಿ ಆತ್ಮನಿ ಅಂದ್ರೆ ವಿಷ್ಣು, ಸೊ ಅಲ್ಲಿ ಪರಮಾತ್ಮ ಅಂತ ಹೇಳಿದ್ರೆ ವಿಷ್ಣುವನಲ್ಲಿ ಅಂತ ಹೇಳಿದ್ದಾರೆ. ಭಾಷ್ಯದಲ್ಲಿ ಆತ್ಮನ ಅಂದ್ರೆ ಪರಮಾತ್ಮನ, ತಾತ್ಪರ್ಯದಲ್ಲಿ ಆತ್ಮನ ಅಂದ್ರೆ ವಿಷ್ಣುನ. ಸೊ ಪರಮಾತ್ಮ ಪರಮಾತ್ಮ ಅಂತ ಭಾಷ್ಯದಲ್ಲಿ ಮಾಡಿದ್ರೆ ವಿಷ್ಣು ವಿಷ್ಣು ಅಂತ ತಾತ್ಪರ್ಯದಲ್ಲಿ ಮಾಡಿದ್ರೆ ಅದೇ ಅರ್ಥವನ್ನ ಕೊಟ್ಟಿದ್ದಾರೆ ಆ ಶಬ್ದಗಳಿಗೆ. ಆತ್ಮನಿ ಆತ್ಮನ ಅನ್ನುವ ಶಬ್ದಗಳಿಗೆ ಸೇಮ್ ಮೀನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಸ್ಥಿತಸ್ಯ ತಸ್ಮಿನ್ ಸ್ಥಿತಸ್ಯ ತತ್ ಪ್ರಸಾದಾದ್ ಏವ ತುಷ್ಟಿ ಭವತಿ, ಆ ವಿಧವಾಗಿ ಪರಮಾತ್ಮನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿದರೆ ಆ ಪರಮಾತ್ಮನ ಅನುಗ್ರಹದಿಂದಲೇ ತುಷ್ಟಿ ಭವತಿ ತುಷ್ಟಿ ಭವತಿ, ಇದು ಭಾಷ್ಯದಲ್ಲಿ ಹೇಳಿದಂತಹ ತೃಪ್ತಿ ಆನಂದ ಸಿಗತ್ತೆ ಅಂತ ಹೇಳಿ ಭಾಷ್ಯದಲ್ಲಿ ಹೇಳಿದ್ದಾರೆ. ತತ್ ಪ್ರಸಾದಾದೇವ ತುಷ್ಟ, ಆ ಪರಮಾತ್ಮನ ಪ್ರಸಾದದಿಂದಲೇ ಅನುಗ್ರಹದಿಂದಲೇ ತುಷ್ಟನಾಗುತ್ತಾನೆ ಆನಂದವನ್ನು ಪಡೆಯುತ್ತಾನೆ ಅಂಥೇಳಿ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಸೊ ಸೇಮ್ ಥಾಟ್ ಹೇಳಿದ್ದಾರೆ. ಆ ಯಾಕೆ ಸೇಮ್ ಹೇಳಿದ್ದಾರೆ ಅಂದ್ರೆ ಕಂಟಿನ್ಯೂಟಿ ಆಫ್ ಥಾಟ್ಗೋಸ್ಕರ. ತಾತ್ಪರ್ಯದಲ್ಲಿ ಮುಂಚೆ ಏನು ಹೇಳಿದ್ದಾರೆ ನೋಡೋಣ. ಇಲ್ಲಿ ಸರ್ವಕಾಮ ನಿವೃತ್ತಿ ಜಾನತಃ ನಕತಂಚನ, ಇಲ್ಲಿ ಪ್ರಜಹಾತಿ ಯದಾ ಕಾಮ ಅಂದ್ರೆ ಕಾಮನೆಗಳನ್ನೆಲ್ಲ ದುಷ್ಟ ಕಾಮನೆಗಳನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ದುಷ್ಟ ಕಾಮನೆಗಳನ್ನು ಬಿಡಬೇಕು ಅಂತ ಹೇಳಿದ್ರೆ ಎಲ್ಲ ಕಾಮನೆಗಳು ದುಷ್ಟವೇ ಅವೆಲ್ಲವನ್ನೂ ಬಿಡಬೇಕು ಅಂತ ಹೇಳಿದ್ರೆ ಇಲ್ಲ, ಉದಾಹರಣೆಗೆ ಜ್ಞಾನ ಪ್ರಸಾರ ಮಾಡಬೇಕು ಅಂತ ಹೇಳಿದರೆ ಅದು ದುಷ್ಟ ಕಾಮನೆಯಲ್ಲ, ಅಂದರೆ ಡೈರೆಕ್ಟ್ ಆಗಿ ಮೋಕ್ಷಕ್ಕೆ ಉಪಯೋಗಕಾರಿಯಾಗಿದ್ದು ಇಲ್ಲ, ನಮ್ಮ ಸಾಧನೆಗೆ ಉಪಯುಕ್ತವಾದದ್ದು ಅವೆಲ್ಲ ಅಂತಹ ಕಾಮನೆಗಳೆಲ್ಲ ಕೂಡ ಅವು ಕೆಟ್ಟ ಕಾಮನೆಗಳಲ್ಲ. ಅದಕ್ಕೆ ಎಲ್ಲಾ ಕಾಮನೆಗಳನ್ನು ಬಿಡಬೇಕಂದ್ರೆ ಸರ್ವಕಾಮ ನಿವೃತ್ತಿಸ್ತು ಜಾನತಃ ನ ಕಥಂಚನ, ಜಾನತಃ ಜ್ಞಾನಿಗಳಿಗೆ ಕಥಂಚನ ಯಾವಾಗಲೂ ಕೂಡ ಕಾಮಾನ್ ಪ್ರಜಹಾತಿ ಅಂತ ಹೇಳಿದ್ರೆ ಕಾಮನೆಗಳನ್ನು ಬಿಡಬೇಕಂದ್ರೆ ಸರ್ವಕಾಮ ನಿವೃತ್ತಿ ತು ನ, ಅದು ಸರ್ವಕಾಮನೆಗಳನ್ನು ಬಿಡುವುದು ಅಂತ ಅಲ್ಲ. ಮತ್ತೆ ಏನ್ರಿ ಅಂತ ಹೇಳಿದರೆ ಅನಿಷಿದ್ಧ ಕಾಮಿತಾಯೇವ ಅತ ಈ ಅಕಾಮಿತ್ವಂ ಇತೀರ್ಯತೆ. ಅಕಾಮಿತ್ವ ಅಂತ ಅಂದ್ರೆ ಕಾಮನೆ ಇಲ್ಲದೇ ಇರುವುದು ಅನ್ನುವ ಶಬ್ದಕ್ಕೆ ಅರ್ಥ ಏನಂದರೆ, ಅಕಾಮಿತ್ವ ಶಬ್ದಕ್ಕೆ ಅರ್ಥ ಏನಂತ ಹೇಳಿದರೆ ಅನಿಷಿದ್ಧ ಕಾಮಿತಾಯೇವ ಅಂದ್ರೆ ನಿಷಿದ್ಧವಾಗದೇ ಇರುವುದರನ್ನು ಮಾತ್ರ ಕಾಮನೆ ಮಾಡುವುದು. ಸೊ ವಾಟ್ ಎವರ್ ಇಸ್ ಅನ್ಫರ್ಬಿಡನ್ ನಾಟ್ ಫರ್ಬಿಡನ್ ಅಂತಹ ಕಾಮನೆಗಳನ್ನು ಮಾಡುವುದರಲ್ಲಿ ತಪ್ಪಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಇದು ಅಪರೋಕ್ಷ ದೃಶಃ ಅಪಿ ಸ್ಯಾತ್ ಯದಾ ನಾಸ್ತಿ ಅಪರೋಕ್ಷ ದೃಶ್ಯ. ಸರಿ, ಈಗ ಅಪರೋಕ್ಷ ಜ್ಞಾನಿ ಇದ್ದಾನೆ, ಅಪರೋಕ್ಷ ಜ್ಞಾನಿಯಾದವನು ಯಾವಾಗಾದರೆ ಅದು ಜ್ಞಾನ ತಿರೋಧಾನವಾಗುತ್ತೆ, ಅಪರೋಕ್ಷ ಜ್ಞಾನ ನಾಸ್ತಿ ಅಪರೋಕ್ಷ ದೃಕ್ ಅಂದ್ರೆ ಅಪರೋಕ್ಷ ಜ್ಞಾನ ತಿರೋಧಾನವಾದಾಗ ಕ್ವಚಿತ್ ವಿರುದ್ಧ ಕಾಮಃ ಅಪಿ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಾತ್ರ ವಿರುದ್ಧ ಕಾಮನೆಗಳನ್ನು ಅಂದ್ರೆ ನಿಷಿದ್ಧ ಕಾಮನೆಗಳನ್ನು ವಿರುದ್ಧ ಕಾಮನೆಗಳನ್ನು ತನಗೆ ಸ್ವಭಾವಕ್ಕೆ ವಿರುದ್ಧವಾದ ಕಾಮನೆಗಳನ್ನು ಮಾಡುವುದು ಉಂಟು, ಅಂತಹ ಸಂದರ್ಭಗಳು ಉಂಟು. ಯಥಾ ಹೇಗಾದರೆ ಅಯುಧ್ಯತ್ ಹರೋ ಹರಿಂ, ಹರಹ ರುದ್ರದೇವರು ಹರಿಂ ಹರಿ ಜೊತೆಲಿ ಅಯುಧ್ಯತ್ ಯುದ್ಧವನ್ನು ಮಾಡಿದ್ದಾರೆ. ಅಂದ್ರೆ ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಎರಡು ಸಂದರ್ಭಗಳಲ್ಲಿ ರುದ್ರದೇವರು ಹರಿ ಜೊತೆಲಿ ಕಾದಾಡಿದ್ದಾರೆ, ಯುದ್ಧವನ್ನು ಮಾಡಿದ್ದಾರೆ. ಸೊ ಅಂದರೆ ಅದು ಅಪರೋಕ್ಷ ಜ್ಞಾನದ ತಿರೋಧಾನವಾದಾಗ ಅದು ನಡೆಯುತ್ತೆ. ಅತಃ ಅನಭಿಭವ ಯಾವತ್ ದೃಶಃ ತಾವ ನಿಗದ್ಯತೆ, ಅಂದ್ರೆ ಯಾವಾಗ ಅನಭಿಭವ ಅಂದ್ರೆ ಅಭಿಭವ ಅಂದ್ರೆ ಅಪರೋಕ್ಷ ಜ್ಞಾನಕ್ಕೆ ಭಂಗವಾಗುವುದಿಲ್ಲವೋ, ವೆನೆವರ್ ದೇರ್ ಇಸ್ ನೋ ಬ್ರೇಕ್ ಆರ್ ದೇರ್ ಇಸ್ ನೋ ಪರ್ಟರ್ಬೆನ್ಸ್ ದೇರ್ ಇಸ್ ನೋ ಶಾರ್ಟೇಜ್ ಆರ್ ದೇರ್ ಇಸ್ ನೋ ಶಾರ್ಟ್ ಕಮಿಂಗ್ ಆಫ್ ಅಪರೋಕ್ಷ ಜ್ಞಾನ, ಆವಾಗ ದೃಶಃ ತಾವ ನಿಗದ್ಯತೆ, ಆವಾಗ ಇರುವಂತಹ ಜ್ಞಾನಿಯ ಲಕ್ಷಣಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಇಲ್ಲಿ ಹೇಳಿದ ಲಕ್ಷಣಗಳೆಲ್ಲ ಅಪರೋಕ್ಷ ಜ್ಞಾನಿಯ ಲಕ್ಷಣಗಳಂತ ಹೇಳಿದರೆ, ಮತ್ತು ಆ ಅಪರೋಕ್ಷ ಜ್ಞಾನ ತಿರೋಧಾನ ಅಂದ್ರೆ ಏನು, ಇಟ್ ಈಸ್ ನಾಟ್ ಎಕ್ಸ್ಪ್ರೆಸ್ಡ್ ಇನ್ ಇಟ್ಸ್ ಫುಲ್ ಎಕ್ಸ್ಟೆಂಟ್, ಜೀವನಿಗೆ ಯೋಗ್ಯವಾದಷ್ಟು ದಶೆ ಸ್ಟೇಟ್ ನಲ್ಲಿ ಅಷ್ಟು ಎಕ್ಸ್ಟೆಂಟ್ ನಲ್ಲಿ ಅದು ಎಕ್ಸ್ಪ್ರೆಸ್ ಆಗೋದಿಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ, ಅದೇ ತಿರೋಧಾನ ಅಂತ ಕರೀತಾರೆ. ಸೊ ಈ ವಿಧವಾಗಿ ತಿರೋಧಾನವಾದಾಗ ವಿರುದ್ಧ ಕಾಮನೆಗಳಲ್ಲಿ ಇರುತ್ತಲ್ಲವಾ ಅಂತ ಹೇಳಿದ್ರೆ ಅದನ್ನು ಅದರ ಬಗ್ಗೆ ನಾವು ಹೇಳ್ತಾ ಇಲ್ಲ, ದಟ್ ಈಸ್ ನಾಟ್ ಟೇಕನ್ ಇನ್ ಟು ಅಕೌಂಟ್. ಯಾಕಂದ್ರೆ ಅವರಿಗೆ ಮೋಕ್ಷ ಸಿದ್ಧವಾಗಿದೆ. ಅಪರೋಕ್ಷ ಜ್ಞಾನಿಗಳು ಕೆಲವು ತಪ್ಪು ಕೆಲಸಗಳನ್ನು ಕೆಲವು ಸಂದರ್ಭಗಳಲ್ಲಿ ಮಾಡಿದರೂ ಸಹಿತ ಪರಮಾತ್ಮ ಅವನ ಕಾರುಣ್ಯ ಭಾವದಿಂದ ಅವೆಲ್ಲವನ್ನು ತಾನು ಮರೆತು ಬಿಟ್ಟು ಲಕ್ಷ್ಯ ಮಾಡದೆ ಆ ಭಕ್ತನನ್ನು ಆ ಜ್ಞಾನಿಯನ್ನು ಒಲಿತಾನೆ ಪರಮಾತ್ಮ. ಅದು ಆ ಸಂದರ್ಭದಲ್ಲಿ ಅಂತಹ ಅಪರೋಕ್ಷ ಜ್ಞಾನಿ ತಪ್ಪು ಕೆಲಸಗಳನ್ನು ಮಾಡಿದರೆ ಅದನ್ನು ನಾವು ಲೆಕ್ಕೆಯಲ್ಲಿ ತಗೋಬಾರದು, ಅದನ್ನು ಅನುಕರಣೆ ಮಾಡಬಾರದು. ಅತಃ ಅನಭಿಭವ ಯಾವದೃಶ ತಾವನ್ನಿಗತ್ಯತೆ ಸ್ಥಿತಪ್ರಜ್ಞಸ್ಯ ತಥಾಪಿ ಅಸ್ಯ ಕದಾಚಿತ್ ಕೋಪಿ ಯಾದೃಶಿ. ಅಂದ್ರೆ ಸ್ಥಿತಪ್ರಜ್ಞ ಅಂದ್ರೆ ಪರಮಾತ್ಮನಲ್ಲಿ ಸ್ಥಿರವಾಗಿ ಮನಸ್ಸನ್ನು ಇಟ್ಟು ಜ್ಞಾನವನ್ನು, ಸ್ಥಿರವಾದ ಜ್ಞಾನವನ್ನು ಪಡೆದಂತಹ ಅಪರೋಕ್ಷ ಜ್ಞಾನಿ ತತಃ ಅಪಿ ಅಸ್ಯ ಹಾಗಿದ್ದರೂ ಕೂಡ ಕಾದಾಚಿತ್ ಕೋಪಿ ಯಾವಾಗಾದರೂ ಒಮ್ಮೆ ಈ ವಿಧವಾಗಿ ಮಾಡಿದರೂ ಕೂಡ ಯಾದೃಶಿ ಅವನ ಯಾವ ಅಪರೋಕ್ಷ ಜ್ಞಾನವಿದೋ ಆ ಅಪರೋಕ್ಷ ಜ್ಞಾನ ನಿಯಮೇನ ಏವ ಮೋಕ್ಷಾಯ ಭವೇತ್. ಅದು ಆ ಅಪರೋಕ್ಷ ಜ್ಞಾನಿಗೆ ಮೋಕ್ಷಕ್ಕೆ ಅದು ಸಿದ್ಧವೇ ಆಗಿದೆ. ಅಂದ್ರೆ ಈ ರುದ್ರದೇವರಾಗಲಿ ಇಲ್ಲ ಇಂದ್ರ ಆಗಲಿ ಯಾರೇ ಆಗಲಿ ಈ ಮಹಾತ್ಮರಾದಂತಹ ಯೋಗ ಪುರುಷರು ದೇವತೆಗಳು ಇವರೆಲ್ಲರೂ ಕೂಡ ಅವರಿಗೆ ಮೋಕ್ಷ ಸಿದ್ಧವಾಗಿದೆ. ಪರಮಾತ್ಮನಿಂದ ಅವರು ಸ್ವಲ್ಪ ಮಟ್ಟಿಗೆ ವಿಮುಖರಾದಾಗ ಯಾವಾಗ ಅಪರೋಕ್ಷ ಜ್ಞಾನ ತಿರೋಧಾನವಾಗಿ ವಿಮುಖರಾದರೂ ಕೂಡ ಅದು ಅವರಿಗೆ ಅವರ ಕಮ್ಮಿ ನಥಿಂಗ್ ಇಟ್ ಇಸ್ ನಾಟ್ ಡೆಟ್ರಿಮೆಂಟಲ್ ಫಾರ್ ದೆಮ್. ಅವನಿಗೆ ಅವರ ಮೋಕ್ಷ ಬಂದೇ ಬರುತ್ತೆ, ಮೋಕ್ಷ ಹುಟ್ಟೋಗೋದಿಲ್ಲ, ಮೋಕ್ಷ ಈಸ್ ನಾಟ್ ರೆಫ್ಯೂಟೆಡ್ ಫಾರ್ ದೆಮ್. ಆದರೆ ಇದು ಏನು, ಹೌ ಶುಡ್ ವಿ ಟೇಕ್ ದಿಸ್ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ ಈ ದೃಶಿ ಈ ಜ್ಞಾನ ಯಥಾ ಯಾವಾಗಾದರೆ ಯೋಗ್ಯ ಭವೇತ್ ಯದಿ ಅದು ಯೋಗ್ಯವಾದರೆ. ಯೋಗ್ಯ ಅಯೋಗ್ಯ ಅನ್ನೋ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಎಲ್ಲರೂ ಮ್ಯೂಟ್ನಲ್ಲಿಟ್ಟರೆ ಡಿಸ್ಟರ್ಬೆನ್ಸ್ ಕಮ್ಮಿ ಆಗಿರುತ್ತೆ. ಸೊ ಯೋಗ್ಯ ಭವೇತ್ ಯದಿ ಈ ಅಪರೋಕ್ಷ ಜ್ಞಾನ ಯೋಗ್ಯವಾದರೆ. ಯೋಗ್ಯವಾಗಿರುವುದು ಅಂದ್ರೆ ಏನು, ಅಪರೋಕ್ಷ ಜ್ಞಾನ ಯೋಗ್ಯವಾದ ಅಪರೋಕ್ಷ ಜ್ಞಾನ ಅಯೋಗ್ಯವಾದ ಅಪರೋಕ್ಷ ಜ್ಞಾನ ಅಂತ ಎರಡಿದೋ ಅಂತ ಹೇಳಿದರೆ, ಯೋಗ್ಯ ಅಂತ ಹೇಳಿದರೆ ಆ ಅಪರೋಕ್ಷ ಜ್ಞಾನ ತಿರೋಧಾನವಾಗದೇ ಇರುವ ದಶೆಯಲ್ಲಿ ಪರಮಾತ್ಮನನ್ನು ತಾವು ಬಿಂಬರೂಪನಾದ ಪರಮಾತ್ಮನನ್ನು ಅವರು ಅಪರೋಕ್ಷ ಜ್ಞಾನದಿಂದ ದರ್ಶನ ಮಾಡ್ತಾ ಇರುವಾಗ ತಿರೋಧಾನವಾಗದೇ ಇರುವ ದಶೆಯಲ್ಲಿ ಅವರು ಮಾಡೋದು ಅದೇನಾಗುತ್ತೆ, ಡೈರೆಕ್ಟ್ ಆಗಿ ಮೋಕ್ಷಕ್ಕೆ ಕಾರಣವಾಗುತ್ತೆ. ಅಯೋಗ್ಯ ಭಕ್ತಿ ಜಾತ ಆಚೇತ್ ಅಂದರೆ ಅವರು ಅಪರೋಕ್ಷ ಜ್ಞಾನ ಪೂರ್ತಿಯಾಗಿ ಹಾಗೆ ಇರೋದಿಲ್ಲ, ಅಂದ್ರೆ ಆ ಬಿಂಬರೂಪ ದರ್ಶನವಾಗದೆ ಅಂದ್ರೆ ಬಿಂಬರೂಪ ದರ್ಶನವಾದಂತಹ ಆ ವಿಷಯಕವಾಗದೆ ಸಾಮಾನ್ಯ ದರ್ಶನ ಅಂದ್ರೆ ಪರಮಾತ್ಮನನ್ನು ನೋಡ್ತಾರೆ, ಪರಮಾತ್ಮನನ್ನು ಕಾಣ್ತಾರೆ, ಕಣ್ಣು ಮುಂಚೆ ಕಾಣ್ತಾನೆ ಪರಮಾತ್ಮ. ಸೊ ಪರಮಾತ್ಮನ ಮೇಲೆ ಅವರಿಗೆ ಭಕ್ತಿ ಬೆಳೆಯುತ್ತೆ. ಉದಾಹರಣೆಗೆ ರುದ್ರದೇವರು ತಗೊಳ್ಳಿ, ರುದ್ರದೇವರು ಯುದ್ಧ ಮಾಡಿದ್ದಾರೆ ಹರಿ ಮೇಲೆ, ಆ ಸ್ವಲ್ಪ ತಿರೋಧಾನವಾದಾಗ ಆದ್ರೆ ಆ ತಿರೋಧಾನ ಮತ್ತು ಹುಟ್ಟೋದಾಗ ಅವರಿಗೆ ಬಹಳ ಪಶ್ಚಾತ್ತಾಪ ಆಗುತ್ತೆ, ಭಕ್ತಿ ಇನ್ನೂ ಹೆಚ್ಚೆಚ್ಚು ಆಗುತ್ತೆ. ಸೊ ಆ ತಿರೋಧಾನದ ದಶೆಯಿಂದ ಹೊರಗೆ ಬಂದಾಗ ಅವರಿಗೆ ಭಕ್ತಿ ತುಂಬಿ ಬರುತ್ತೆ, ಅಯ್ಯೋ ಹರಿಯೇ ತಪ್ಪು ಮಾಡಿದ್ದೀನಪ್ಪ ಕಾಪಾಡಪ್ಪ ಅಂತ ಹೇಳಿ ಇನ್ನೂ ಅವರ ಪಾದಗಳಿಗೆ, ಪರಮಾತ್ಮನ ಪಾದಗಳಿಗೆ ಎರಗುತ್ತಾರೆ, ಆ ಭಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ ಅಂತಹ ಯೋಗ್ಯರಾದಂತಹ ಅಪರೋಕ್ಷ ಜ್ಞಾನಿಗಳಿಗೆ ಅವರ ಯೋಗ್ಯವಾದ ಜ್ಞಾನವಿದ್ದರೆ ಅದು ಡೈರೆಕ್ಟ್ ಆಗಿ ಮೋಕ್ಷಕ್ಕೆ ಕಾರಣವಾಗುತ್ತೆ. ಅಯೋಗ್ಯವಾದಾಗ ಅಂದರೆ ಈ ವಿಧವಾದ ಬಿಂಬರೂಪ ದರ್ಶನವಾಗದೇ ಇರುವಂತಹ ಪರಮಾತ್ಮನ ದರ್ಶನವಾದಾಗ ಭಕ್ತಿ ಜಾತ ಆಚೇತ್ ಅದು ಭಕ್ತಿಯನ್ನು ಹುಟ್ಟಿಸುತ್ತೆ. ಅಂದ್ರೆ ಆ ಸ್ವಲ್ಪ ತಿರೋಧಾನತ ಹೊಟ್ಟೋದ ಮೇಲೆ ಅದು ಅವರಿಗೆ ಭಕ್ತಿ ಬಹಳ ಹೆಚ್ಚು ಬರುತ್ತೆ. ಭಕ್ತಿ ಜಾತ ಆಚೇತ್ ಅದು ಭಕ್ತಿಯನ್ನು ಹುಟ್ಟಿಸಿದ್ರೆ ಕ್ರಮಾತ್ ಮುಕ್ತಿಯೇ ಭವೇತದ. ಅಂತಹ ಭಕ್ತಿಯಿಂದ ಅಂದ್ರೆ ಉದಾಹರಣೆಗೆ ಸ್ವಲ್ಪ ತಿರೋಧಾನವಾದಾಗ ಅವರು ಸ್ವಲ್ಪ ಏನೋ ತಪ್ಪು ಕೆಲಸ ಮಾಡಿದರೂ ಅದಾದ ಮೇಲೆ ಅವರಿಗೆ ಭಕ್ತಿ ತುಂಬಿ ಬರುತ್ತೆ. ಅಂತಹ ಭಕ್ತಿಯಿಂದ ಮೋಕ್ಷಕ್ಕೆ ಅವರಿಗೆ ಸಾಧನವಾಗುತ್ತೆ. ಸೊ ಇದು ಕೂಡ ಅವರಿಗೆ ಮೋಕ್ಷಕ್ಕೆ ಸಾಧನವಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ರಮಾತ್ ಮುಕ್ತಿಯೈ ಭವೇತ್ತದ ಅದು ಕ್ರಮಾತ್ ಕ್ರಮವಾಗಿ ಮುಕ್ತಿಯೈ ಮುಕ್ತಿಗಾಗಿ ಭವೇತ್ತ ಆ ಅಪರೋಕ್ಷ ಜ್ಞಾನ ಮುಕ್ತಿಗೆ ಅವರಿಗೆ ದಾರಿಯನ್ನು ತೋರಿಸಿಕೊಡುತ್ತೆ ಅಂತ ಹೇಳಿ ಇಲ್ಲಿ ತಾತ್ಪರ್ಯದಲ್ಲಿ ಅದನ್ನು ನಮಗೆ ವಿಸ್ತಾರ ಮಾಡಿ ಹೇಳಿದ್ದಾರೆ ಆಚಾರ್ಯರು. ಆತ್ಮನೇ ವಿಷ್ಣು ಆತ್ಮನ ವಿಷ್ಣುನ ತತ್ಪ್ರಸಾದಾದೇವ ತುಷ್ಟ ಆ ಪರಮಾತ್ಮನ ಅನುಗ್ರಹದಿಂದಲೇ ತುಷ್ಟರಾಗುತ್ತಾರೆ. ಇಂತಹ ಲಕ್ಷಣಗಳು ಅಪರೋಕ್ಷ ಜ್ಞಾನಿಗೆ ಇರುತ್ತೆ ಅನ್ನುವುದನ್ನು ಈ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಇದು 55ನೇ ಪದ್ಯ. ಇಲ್ಲಿ ಏನಂದ್ರೆ 55, 56, 57, 58 ಇವೆಲ್ಲವೂ ಕೂಡ ಆ ಒಂದು ಥಾಟ್ ಫ್ಲೋ, ಪರಮಾತ್ಮ ಅರ್ಜುನನಿಗೆ ಸಮಾಧಾನವನ್ನು ಹೇಳ್ತಾ ಅಪರೋಕ್ಷ ಜ್ಞಾನಿಯ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಇವೆಲ್ಲವಕ್ಕೆ ಭಾಷೆ ತಾತ್ಪರ್ಯಗಳನ್ನು ಶ್ಲೋಕದ ಅರ್ಥವನ್ನು ನೋಡಿಬಿಟ್ಟು ವಿಲ್ ಗೋ ಬ್ಯಾಕ್ ಟು ಗೀತಾವಿರುತಿ, ಗೀತಾವಿರುತಿಗೆ ಹೋಗಿ ಮತ್ತು 54, 55, 56, 57, 58 ಒಂದು ಸ್ಟ್ರೆಸ್ ನಲ್ಲಿ, ಒಂದು ಸ್ಟ್ರೆಚ್ ನಲ್ಲಿ ವಿಲ್ ಸಿ ಗೀತಾವಿರುತಿಯನ್ನು ಆಮೇಲೆ ನೋಡೋಣ. ಇಲ್ಲಿ ವಿಲ್ ಕಂಟಿನ್ಯೂ ಅಪ್ ಟು 58 ವರ್ಸ್ ವರೆಗೂ ಗೀತಾ ಶ್ಲೋಕಗಳು ಭಾಷೆ ತಾತ್ಪರ್ಯಗಳನ್ನು ನೋಡೋಣ. ನೆಕ್ಸ್ಟ್ ಶ್ಲೋಕ 56ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗದ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತದೀರ್ಮುನಿರುಚ್ಯತೆ. ಇಲ್ಲಿ ಮುಂಚೆ ಶ್ಲೋಕದಲ್ಲಿ ಕಾಮನೆಗಳನ್ನು ಬಿಡಬೇಕಂತ ಹೇಳಿದ್ದಾರೆ. ಕಾಮನೆಗಳನ್ನಷ್ಟೇ ಅಲ್ಲದೆ ಮಿಕ್ಕ, ಹಲೋ ಕೇಳಿಸುತ್ತಾ, ಥಿಂಕ್ ಡಿಸ್ಕನೆಕ್ಟ್ ಆಯ್ತಾ? ಕೇಳಿಸ್ತಾ ಇದ್ದಾ?
www.freeconference.com. When you have entered your conference, please announce yourself. While in the conference, you may press 4 for a menu of features and options. Please note, touch tone commands are now preceded by the star key. For example, to mute or unmute yourself, press star 6. Only organizers can be heard. Participants may unmute themselves. To unmute your phone, press M or 6.
ಹಲೋ, ನಮಸ್ಕಾರ. ಡಿಸ್ಕನೆಕ್ಟ್ ಆಯ್ತು ಅಂತ ಕಾಣುತ್ತೆ, ಮತ್ತು ರೀಕನೆಕ್ಟ್ ಮಾಡಿದ್ದೀನಿ. ಕೇಳಿಸುತ್ತಾ?
ಕೇಳಿಸುತ್ತೆ.
ಹಾ, ಓಕೆ, ಯಾ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ತಾತ್ಪರ್ಯದಲ್ಲಿ, ಐ ಡೋಂಟ್ ನೋ ಇಲ್ಲಿ ಯಾವಾಗ ಡಿಸ್ಕನೆಕ್ಟ್ ಆಯ್ತು ಗೊತ್ತಿಲ್ಲ. ತಾತ್ಪರ್ಯದಲ್ಲಿ ಆತ್ಮನಿ ವಿಷ್ಣು ಆತ್ಮನ ವಿಷ್ಣ ತತ್ಪ್ರಸಾದ ದೇವತುಷ್ಟ ಅಂತ ಹೇಳಿದ್ದು ಅಲ್ಲಿಗೆ ತಾತ್ಪರ್ಯ ಮುಗೀತು. ಸೊ ನಾವು ಈಗ 56ನೇ ಶ್ಲೋಕ ಮಾಡ್ತಾ ಇದ್ದೀವಿ. ಈ 56ನೇ ಶ್ಲೋಕ ಮಾಡಿದಾಗ ಅಲ್ಲಿ 55ನೇ ಶ್ಲೋಕದ ಹೇಳಿದ ಕಂಟಿನ್ಯೂಟಿ ಆಫ್ ಥಾಟ್, ಅಲ್ಲಿ ಕಾಮನೆಗಳನ್ನು, ದುಷ್ಟ ಕಾಮನೆಗಳನ್ನು ಬಿಡಬೇಕಂತ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇನ್ನೂ ಏನೇನು ಇರೋದಿಲ್ಲ ಅಂದ್ರೆ ಆ ಅಪರೋಕ್ಷ ಜ್ಞಾನೇ ಲಕ್ಷಣಗಳನ್ನೇ ಏನು ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಒಂದು ಆಡಿಯೋ ವಿಜುವಲ್ ಪಿಕ್ಚರ್ ಒಂದು, ಇಲ್ಲ ಯಾರನ್ನ ಪೇಪರ್ ಪೆನ್ ಇದ್ರೆ ಡ್ರಾ ಮಾಡ್ಕೋಬಹುದು. ಒಂದು ಲೈನ್ ಸೆಗ್ಮೆಂಟ್ ಡ್ರಾ ಮಾಡಿಕೊಂಡು ಪುಟ್ 3 ಲೈನ್ಸ್ ಇನ್ ಬಿಟ್ವೀನ್ ಬಾರ್ಸ್ ತರ ಹಾಕೊಂಡು ಡಿವೈಡ್ ಇಟ್ ಇಂಟು 4 ಪಾರ್ಟ್ಸ್, 4 ಸೆಗ್ಮೆಂಟ್ಸ್ ತರ ಮಾಡಿದರೆ ಅಂದ್ರೆ ಈ ಅಪರೋಕ್ಷ ಜ್ಞಾನಿಗೆ 4 ವಿಧವಾದ ದಶಗಳನ್ನು ನಾವು ವಿ ಕ್ಯಾನ್ ವಿಜುವಲೈಸ್. ಒಂದು ಏನು, ಅಪರೋಕ್ಷ ಜ್ಞಾನಿಗೆ ಇರುವಂತಹ ಅಸಂಪ್ರಜ್ಞಾತ ಸಮಾಧಿ, ಅಂದ್ರೆ ಟೋಟಲಿ ಡಿಸ್ಕನೆಕ್ಟೆಡ್ ಫ್ರಮ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಅವರು ಸಮಾಧಿ ದಶೆಯಲ್ಲಿ ಹೋಗಿಬಿಟ್ಟು ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಹೊರಗಿನ ವಸ್ತುಗಳ ಜೊತೆಯಲ್ಲಿ ಸಂಪರ್ಕವನ್ನೇ ಬಿಟ್ಟು ಬಿಡ್ತಾರೆ. ಹೊರಗೆ ಏನೇ ಶಬ್ದಗಳಾದರೂ, ಏನಾದರೂ ದುಂದುವಿಗಳು ಇದು ಮಾಡಿದ್ರು, ಶಬ್ದ ಮಾಡಿದ್ರು ಕೂಡ ಅವರಿಗೆ ಏನು ಕೇಳಿಸೋದಿಲ್ಲ. ದೇ ಆರ್ ಟೋಟಲಿ ಡಿಸ್ಕನೆಕ್ಟೆಡ್ ಫ್ರಮ್ ದ ಔಟ್ ಸೈಡ್ ವರ್ಲ್ಡ್. ದಟ್ ಈಸ್ ಒನ್ ಕೈಂಡ್ ಆಫ್ ಎ ಸ್ಟೇಟ್. ಇನ್ನೊಂದು ಸೆಕೆಂಡ್ ಸೆಗ್ಮೆಂಟ್, ಸಂಪ್ರಜ್ಞಾತ ಸಮಾಧಿ. ಸಂಪ್ರಜ್ಞಾತ ಸಮಾಧಿ ಅಂತ ಹೇಳಿದ್ರೆ ಅವರು ಧ್ಯಾನ ಅದು ಮಾಡ್ತಾ ಇರ್ತಾರೆ, ಅದೇ ಹೊರಗಿರುವ ಶಬ್ದಗಳವೆಲ್ಲ ಕೇಳಿಸ್ತಾ ಇರ್ತದೆ. ದಟ್ ಮೀನ್ಸ್ ದೇ ಪರಮಾತ್ಮನ ಧ್ಯಾನ ಮಾಡ್ತಾ ಇರುವ ದಶೆ, ಆದ್ರೆ ಸ್ಟಿಲ್ ದೇ ಆರ್ ಕನೆಕ್ಟೆಡ್ ವಿತ್ ದ ಔಟ್ ಸೈಡ್ ವರ್ಲ್ಡ್. ಸೊ ಇದು ಸಂಪ್ರಜ್ಞಾತ ಸಮಾಧಿ ಅಂತ ಹೇಳಿ. ಮೂರನೆಯದು, ದಟ್ ಈಸ್ ಎಲ್ಲ ಚಟುವಟಿಕೆಗಳು ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತಾರೆ, ಆದರೆ ಅವರ ಅಪರೋಕ್ಷ ಜ್ಞಾನ ಪೂರ್ತಿಯಾಗಿ ಹಾಗೆ ತಿರೋಧಾನವಾಗದೇ ಇರುವುದಿಲ್ಲ. ಅಂದ್ರೆ ದಟ್ ಮೀನ್ಸ್ ದೇ ಆರ್ ಇಂಟ್ಯಾಕ್ಟ್, ಅವರ ತಿರೋಧಾನವಿಲ್ಲದೆ ಅಪರೋಕ್ಷ ಜ್ಞಾನ ಸರಿಯಾಗಿ ಪೂರ್ತಿಯಾಗಿ ಹಾಗೆ ಇರುವಂತಹ ದಶೆ, ಅಂದ್ರೆ ಜ್ಞಾನ ತಿರೋಧಾನವಿಲ್ಲದೆ ಇರುವಂತಹ ದಶೆ. ದಟ್ ಈಸ್ ಥರ್ಡ್ ಸೆಗ್ಮೆಂಟ್. ಫೋರ್ತ್ ಸೆಗ್ಮೆಂಟ್, ಅವರ ಅಪರೋಕ್ಷ ಜ್ಞಾನಿಗಳಿಗೆ ಜ್ಞಾನ ತಿರೋಧಾನವಾದಂತಹ ದಶೆ. ಸೊ ದಿಸ್ ಈಸ್ ಅನದರ್ ಫೋರ್ತ್ ಸೆಗ್ಮೆಂಟ್. ಮತ್ತೆ ಗಾಢನಿದ್ರೆ, ಸ್ವಪ್ನಾವಸ್ಥೆ ಇವೆಲ್ಲ ಎಲ್ಲಿ ಅಂತ ಹೇಳಿದ್ರೆ, ಗಾಢನಿದ್ರೆಯನ್ನು ಅಸಂಪ್ರಜ್ಞಾತ ಸಮಾಧಿ ಕ್ಯಾಟಗರಿನಲ್ಲಿ ಹಾಕೋಬಹುದು, ಸ್ವಪ್ನಾವಸ್ಥೆಯನ್ನು ಸಂಪ್ರಜ್ಞಾತ ಸಮಾಧಿ ಕ್ಯಾಟಗರಿನಲ್ಲಿ ಹಾಕೋಬಹುದು. ಹೇಗೆ ಈ ಫೋರ್ ಡಿವಿಷನ್ಸ್ ಅಂತ ಹೇಳಿದರೆ, ಸಂಪ್ರಜ್ಞಾತ ಸಮಾಧಿಯಲ್ಲಿ ಅವರಿಗೆ ಈ ಲಕ್ಷಣಗಳೆಲ್ಲ ಇದ್ದೇ ಇರುತ್ತೆ. ಅಂದ್ರೆ ಕಾಮನೆಗಳು, ದುಷ್ಟ ಕಾಮನೆಗಳು ಇಲ್ಲದೇ ಇರುವುದು, ಆಮೇಲೆ ಸುಖ ದುಃಖಗಳನ್ನು ಏಕರೀತಿಯಲ್ಲಿ ನೋಡುವುದು, ಇವೆಲ್ಲ ಇದ್ದೇ ಇರುತ್ತೆ. ಸೊ ದಟ್ ಈಸ್ ನಾಟ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್. ಯಾಕಂದ್ರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ದೇ ಆರ್ ಆಲ್ ಇನ್ಹರೆಂಟ್ಲಿ ದೇರ್ ಎನಿವೆ. ಸೊ ಕಾಮನೆಗಳು ಇಲ್ಲದೇ ಇರುವುದು ಅನ್ನುವ ಪ್ರಸಂಗವೇ ಬರೋದಿಲ್ಲ. ಆದರೆ ಸಂಪ್ರಜ್ಞಾತ ಸಮಾಧಿ, ಅದೇ ವಿಧವಾಗಿ ಜ್ಞಾನ ತಿರೋಧಾನವಿಲ್ಲದೆ ಇರುವಂತಹ ವೇಕ್ಫುಲ್ ಸ್ಟೇಟ್ ಇರುವಂತಹ ಆಕ್ಟಿವಿಟೀಸ್ ಇರುವಂತಹ ದಶೆ, ಈ ದಶೆಯಲ್ಲಿ ಹೇಗೆ ಆ ಜ್ಞಾನ, ದಿಸ್ ಈಸ್ ಮೋಸ್ಟ್ ಆಫ್ ದ ಟೈಮ್, ಅಂದ್ರೆ ಆ ಸೆಕೆಂಡ್ ಅಂಡ್ ಥರ್ಡ್ ಸೆಗ್ಮೆಂಟ್ಸ್ ದೇ ಆರ್ ಮ್ಯಾಕ್ಸಿಮಮ್ ಟೈಮ್ ಆವಾಗೇ ಇರುತ್ತೆ. ಸೊ ಈ ಎರಡು ದಶೆಗಳಲ್ಲಿ ಅವರು ಹೇಗಿರ್ತಾರೆ ಅನ್ನೋದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಹೊರತು, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಅಸಂಪ್ರಜ್ಞಾತ ಸಮಾಧಿ ಫಸ್ಟ್ ಸೆಗ್ಮೆಂಟ್ ಅಲ್ಲ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಫೋರ್ತ್ ಸೆಗ್ಮೆಂಟ್, ಜ್ಞಾನ ತಿರೋಧಾನವಾದಾಗಿರುವ ದಶೆ. ಸೊ ಆ ಫಸ್ಟ್ ಅಂಡ್ ಲಾಸ್ಟ್ ಸೆಗ್ಮೆಂಟ್ ಇರಲ್ಲ, ಮಧ್ಯದಲ್ಲಿರುವಂತಹ ಎರಡು ಸೆಗ್ಮೆಂಟ್ಸ್, ಆ ಎರಡು ಸೆಗ್ಮೆಂಟ್ಸ್ ಏನು, ಒಂದು ಸಂಪ್ರಜ್ಞಾತ ಸಮಾಧಿ, ಆವಾಗ ಮನಸ್ಸು ಇರುತ್ತೆ. ಯಾಕೆ ಸಂಪ್ರಜ್ಞಾತ ಸಮಾಧಿಯಲ್ಲಿ ಏನು ಮಾಡೋದಿಲ್ಲ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ, ಆಕ್ಟಿವಿಟೀಸ್ ಮಾಡದೇ ಇದ್ದರೂ ಮನಸ್ಸು ಇನ್ನು ಹಾಗಿರುತ್ತೆ. ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ಇದ್ದಂತೆ ಮನಸ್ಸು ಇಸ್ ಸ್ಟಿಲ್ ಆಕ್ಟಿಂಗ್. ಆ ಮನಸ್ಸು ಆಕ್ಟ್ ಮಾಡುವಾಗ ಸಹಿತ ಅವರಿಗೆ ಈ ವಿಧವಾದಂತಹ ಲಕ್ಷಣಗಳೆಲ್ಲ ಇರುತ್ತೆ. ಅಷ್ಟೇ ಅಲ್ಲದೆ ವೇಕ್ಫುಲ್ ಸ್ಟೇಟ್ ನಲ್ಲಿ ಕೂಡ ಈ ಲಕ್ಷಣಗಳಿರುತ್ತೆ. ಏನು ಲಕ್ಷಣಗಳು, ದುಷ್ಟ ಕಾಮನೆಗಳನ್ನು ಮಾಡದೇ ಇರುವುದು ಒಂದು ಲಕ್ಷಣ. ಅಷ್ಟೇ ಅಲ್ಲದೆ ಈ 56ನೇ ಶ್ಲೋಕದಲ್ಲಿ ಇನ್ನು ಇತರ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ದುಃಖೇಶು ಅನುದ್ವಿಗ್ನ ಮನಃ, ಸುಖೇಶು ವಿಗತ ಸ್ಪೃಹ, ವೀತರಾಗ ಭಯಕ್ರೋಧ, ಸ್ಥಿತಧೀರ್ ಮುನಿರುಚ್ಯತೆ. ಮುನಿಹಿ, ಜ್ಞಾನಿ ಮುನಿ ಮೌನ, ಮೌನ ಮುನಿ ಅಂದ್ರೆ ಮೌನದಲ್ಲಿ, ಮುನಿ ಮನನ ಮಾಡುವವನು, ಪರಮಾತ್ಮನನ್ನೇ ಯಾವಾಗಲೂ ಮನನ ಮಾಡುವವನಿಗೆ ಮುನಿ ಅಂತ ಕರೀತಾರೆ. ಇಂತಹ ಸ್ಥಿತದೀಯಾದಂತಹ ಸ್ಥಿತಪ್ರಜ್ಞನಾದಂತಹ ಮುನಿಯ ಲಕ್ಷಣಗಳೇನು ಅಂತ ಹೇಳಿದರೆ, ದುಃಖೇಶು ಅನುದ್ವಿಗ್ನ ಮನಃ ಅಂದ್ರೆ ಉದ್ವೇಗ, ಆಂಗ್ಸೈಟಿ ಆರ್ ಗೆಟಿಂಗ್ ಅಪ್ಸೆಟ್ ವಿತ್ ದ ಥಿಂಗ್ಸ್, ಅದಕ್ಕೆ ಉದ್ವಿಗ್ನತೆ ಅಂತ ಕರೀತಾರೆ. ಅನುದ್ವಿಗ್ನ ಮನಃ ಅಂದ್ರೆ ಅಪ್ಸೆಟ್ ಆಗದೆ, ಆಂಕ್ಷಿಯಸ್ ಇಲ್ಲದೆ ಇರುವುದು. ಯಾವಾಗ ದುಃಖೇಶು, ದುಃಖಗಳು ಬಂದಾಗ ಯಾವ ಆಂಗ್ಸೈಟಿಗೆ ಒಳಗಾಗದೆ ಇರುವುದು, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ದುಃಖೇಶು ಅನುದ್ವಿಗ್ನ ಮನಃ. ಸುಖೇಶು ವಿಗತ ಸ್ಪೃಹ, ಸುಖದಲ್ಲಿ ವಿಗತ ಸ್ಪೃಹ ಅಂದ್ರೆ ಏನು, ಯಾವ ಅಟ್ಯಾಚ್ಮೆಂಟ್, ಸುಖಗಳಕ್ಕೆ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇಲ್ಲದೆ ಇರುವುದು, ಸುಖದಲ್ಲಿಗೆ ಆ ಎಕ್ಸೆಸಿವ್ ಆಶೆಯನ್ನು ಹೊಂದದೇ ಇರುವುದು, ಇದು ವಿಗತ ಸ್ಪೃಹ ಅಂದ್ರೆ ಸ್ಪೃಹ ಇಲ್ಲದೆ ಇರುವುದು ಸುಖಗಳಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ವೀತ ರಾಗ ಭಯಕ್ರೋಧ, ರಾಗ ಭಯ, ರಾಗ ಅಂದ್ರೆ ಅನುರಾಗ ಎಕ್ಸೆಸಿವ್ ಅಟ್ಯಾಚ್ಮೆಂಟ್, ಭಯ ಅಂದ್ರೆ ಫಿಯರ್, ಕ್ರೋಧ ಅಂದ್ರೆ ಸಿಟ್ಟು ಕೋಪ, ಇವೆಲ್ಲವೂ ಕೂಡ ಇಲ್ಲದೇ ಇರುವುದು, ಇದು ಸ್ಥಿತದಿ, ಇಂತಹ ಅವನಿಗೆ ಸ್ಥಿತದಿ ಅವನ ಲಕ್ಷಣಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಕಾಮನೆಗಳನ್ನು ಬಿಡುವುದು ಮಾತ್ರವೇ ಅಲ್ಲದೆ ದ್ವೇಷ, ಆಮೇಲೆ ರಾಗ, ಭಯ, ಕ್ರೋಧ ಇವೆಲ್ಲವನ್ನೂ ಕೂಡ ಬಿಡಬೇಕು. ಅಂದ್ರೆ ಎಕ್ಸೆಸಿವ್ ಆಗಿ ಯಾವುದು ಇರಕೂಡುದು, ಇದು ಸ್ವಲ್ಪ ಕೂಡ ಇರಕೂಡುದು, ಎಕ್ಸೆಸಿವ್ ಆಗಿ ಇರಕೂಡುದು ಅಂತ ಹೇಳಿದ್ರೆ ಅದೇನು, ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇರಕೂಡುದು. ಅಷ್ಟೇ ಅಲ್ಲದೆ ಭಯ, ಕ್ರೋಧ, ರಾಗ ಇವೆಲ್ಲವೂ ಕೂಡ ಯಾವುದು ಕೂಡ ಇರಕೂಡದು ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ತದೇವ ಸ್ಪಷ್ಟೈತಿ ಉತ್ತರೈಹಿ ತ್ರಿಭಿ ಶ್ಲೋಕೈಹಿ, ಅಂದ್ರೆ 55ನೇ ಶ್ಲೋಕದಲ್ಲಿ ಇರುವ ಭಾವನೆಯನ್ನು ಎಕ್ಸ್ಟೆಂಡ್ ಮಾಡುತ್ತಾ ಮಿಕ್ಕ ನೆಕ್ಸ್ಟ್ 3 ವರ್ಸಸ್, ನೆಕ್ಸ್ಟ್ 3 ಶ್ಲೋಕಗಳಲ್ಲಿ ಅದನ್ನು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಆಚಾರ್ಯರು. ಸ್ಪಷ್ಟಯತಿ, ಏನು ಸ್ಪಷ್ಟೀಕರಣ, ದಟ್ ಮೀನ್ಸ್ ಹಿ ಈಸ್ ಕ್ಲಾರಿಫೈಯಿಂಗ್ ಫರ್ದರ್ ವಾಟ್ ಎವರ್ ಥಾಟ್ ಫ್ಲೋ ಹಿ ಹ್ಯಾಸ್ ಗಿವನ್ ಇನ್ ದ ವರ್ಸ್ ನಂಬರ್ 55, ಅದನ್ನು 56, 57, 58 ಈ 3 ಶ್ಲೋಕಗಳಲ್ಲಿ ಅದನ್ನು ಇನ್ನೂ ಸ್ಪಷ್ಟೀಕರಣ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಏತಾನಿ ಏವ ಜ್ಞಾನೋಪಾಯಾನಿ, ಇವು ಮಾತ್ರವೇ ಜ್ಞಾನೋಪಾಯಗಳು. ಇಲ್ಲಿ ಏತಾನಿಯೇವ ಜ್ಞಾನೋಪಾಯನ ಅನ್ನುವುದರಲ್ಲಿ ಬಹಳ ಒಂದು ಡೀಪ್ ಮೀನಿಂಗ್ ಇದೆ, ಅದನ್ನು ಆಮೇಲೆ ನೋಡೋಣ. ಇವೇ ಜ್ಞಾನೋಪಾಯ, ಜ್ಞಾನ ಸಾಧನೆಗಳು, ಜ್ಞಾನವನ್ನು ಪಡೆಯುವುದಕ್ಕೆ ಬೇಕಾದ ಸಾಧನೆಗಳು ಯಾವುದು, ಕಾಮನೆಯನ್ನು ಬಿಡುವುದು, ಅದೇ ವಿಧವಾಗಿ ರಾಗ, ದ್ವೇಷ, ಭಯ, ಕ್ರೋಧ ಮುಂತಾದವೆಲ್ಲವೂ ಕೂಡ ಬಿಡುವುದೇ ನಮಗೆ ಜ್ಞಾನವನ್ನು, ಅಪರೋಕ್ಷ ಜ್ಞಾನ ಪಡೆಯುವುದಕ್ಕೆ ಸಾಧನಗಳಾಗಿವೆ. ತಚ್ಚ ಉಕ್ತಂ, ಅದನ್ನೇ ಹೇಳ್ತಾ ಇದ್ದಾರೆ. ತದ್ವೈ ಜಿಜ್ಞಾಸುಭಿ ಸಾಧ್ಯಂ ಜ್ಞಾನಿನಾಂ ಯತ್ತು ಲಕ್ಷಣಂ ಇತಿ, ಅಂದ್ರೆ ಯಾವುದಾದರೆ ಈ ಕಾಮನೆಗಳನ್ನು ಬಿಡುವುದು, ಆಮೇಲೆ ಕ್ರೋಧ, ಲೋಭ, ಭಯ, ದ್ವೇಷ ಇವುಗಳನ್ನು ಬಿಡುವುದು ಅಪರೋಕ್ಷ ಜ್ಞಾನಿಗಳು ಮಾಡ್ತಾರೆ, ಸಾಮಾನ್ಯ ಜನವೂ ಮಾಡ್ತಾರಲ್ವಾ. ಸಾಮಾನ್ಯ ಜನರಂದ್ರೆ ಅಪರೋಕ್ಷ ಜ್ಞಾನ ಬರದೆ ಪರೋಕ್ಷ ಜ್ಞಾನ ಮಾತ್ರ ಇರುವಂತಹ ಒಳ್ಳೆ ದೊಡ್ಡ ಜ್ಞಾನಿಗಳು ಇಂತಹ ಅವರೆಲ್ಲ ಕೂಡ ಅವರು ಕೂಡ ಇದನ್ನು ಮಾಡ್ತಾರೆ. ಏನ್ ಮಾಡ್ತಾರೆ, ಕಾಮನೆಗಳನ್ನು, ಉದಾಹರಣೆಗೆ ಸ್ವಾಮಿಗಳು ಯಾರೋ ಇರಬಹುದು, ಅವ್ರಿಗೆ ಅಪರೋಕ್ಷ ಜ್ಞಾನ ಇಲ್ಲದೆ ಇರಬಹುದು, ಆದ್ರೆ ಅವರಿಗೆ ಅಷ್ಟು ಕಾಮನೆಗಳನ್ನು ಇಲ್ಲದೆ ಭಯ ದ್ವೇಷ ಇಲ್ಲದೆ ಇರಬಹುದು. ಅಂದ್ರೆ ಪರೋಕ್ಷ ಜ್ಞಾನಿಗಳಾದಂತಹ ಅಪರೋಕ್ಷ ಜ್ಞಾನಿಗಳಾಗದೇ ಇರುವಂತಹ ಅವರಿಗೆ ಕೂಡ ಈ ಲಕ್ಷಣಗಳು ಇರಬಹುದಲ್ಲವೇ ಅಂತ ಸಂದೇಹ ಬಂದರೆ ಅದನ್ನು ಹೇಳ್ತಾ ಇದ್ದಾರೆ. ತದ್ವೈ ಜಿಜ್ಞಾಸುಭಿ ಸಾಧ್ಯಂ ಜ್ಞಾನಿನಾಂತು ಯತ್ತು ಲಕ್ಷಣಂ, ಅಂದ್ರೆ ಪರಮಾತ್ಮನ ಮೇಲೆ ಜಿಜ್ಞಾಸೆ, ಪರಮಾತ್ಮನನ್ನು ತಿಳಿಕೊಳ್ಳಬೇಕು, ಪರಮಾತ್ಮನನ್ನು ಪಡೆಯಬೇಕು ಅನ್ನುವ ಒಂದು ಇಚ್ಛೆ ಇರುವವರು ಅಪರೋಕ್ಷ ಜ್ಞಾನಿಗಳಾಗದೇ ಇದ್ದರೂ ಕೂಡ, ಕೇವಲ ಪರೋಕ್ಷ ಜ್ಞಾನಿಗಳಾದರೂ ಕೂಡ ಅವರು ಕೂಡ ಸಾಧ್ಯಂ ತದ್ವೈ, ಅದು ಅವರಿಂದ ಸಾಧ್ಯವಾಗುತ್ತೆ, ಆದರೆ ಪ್ರಯತ್ನ ಮಟ್ಟು ಮಾಡಬೇಕು. ಅಪರೋಕ್ಷ ಜ್ಞಾನಿಗಳಾಗದೇ ಇರುವವರು ಈ ಲಕ್ಷಣಗಳನ್ನು ತೋರಿಸಿದರೆ ಅವರು ಪ್ರಯತ್ನ ಮಾಡಿ ಈ ಲಕ್ಷಣಗಳನ್ನು ತೋರಿಸ್ತಾರೆ. ಆದರೆ ಜ್ಞಾನಿಗಳಿಗೆ ಅದು ಸಹಜವಾಗಿ ಅವರ ಸ್ವಭಾವಕ್ಕೆ ಬಂದುಬಿಡುತ್ತೆ. ಜ್ಞಾನಿನಾಂ ಎತ್ತು ಲಕ್ಷಣಂ, ಇದು ಜ್ಞಾನಿಗಳಿಗೆ ಸಹಜ ಸ್ವರೂಪಭೂತವಾದ ಲಕ್ಷಣಗಳಾಗಿಬಿಡುತ್ತೆ. ಅಂದ್ರೆ ವಾಟ್ ಎವರ್ ಬಿಫೋರ್ ಅಪರೋಕ್ಷ ಜ್ಞಾನ ದೇ ಹ್ಯಾವ್ ಟು ಡೂ ವಿತ್ ಗ್ರೇಟ್ ಎಫರ್ಟ್, ಆಫ್ಟರ್ ದೇ ಅಟೈನ್ ಅಪರೋಕ್ಷ ಜ್ಞಾನ ಇಟ್ ಬಿಕಮ್ಸ್ ಇನ್ಹರೆಂಟ್ ನೇಚರ್ ಫಾರ್ ದೆಮ್. ಅದನ್ನೇ ಹೇಳ್ತಾ ಇದ್ದಾರೆ ಈ ಲಕ್ಷಣಗಳು ಏನು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ರಾಗ, ಭಯ, ಕ್ರೋಧ ಇವು ಇರಕೂಡುದು. ರಾಗ ಅನ್ನುವ ಶಬ್ದಕ್ಕೆ ಏನ್ರಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ರಾಗ ಅಂತ ಹೇಳಿದರೆ, ಅದಕ್ಕೆ ಶೋಭನಾಧ್ಯಾಸೋ ರಾಗ, ರಸೋ ರಾಗಸ್ತಥಾ ರಕ್ತಿ ಶೋಭನಾಧ್ಯಾಸ ಉಚ್ಯತೆ ಇತ್ಯಭಿಧಾನಂ ಅಂತ ಹೇಳಿ, ರಾಗ ಅನ್ನುವ ಶಬ್ದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ ಶೋಭನಾಧ್ಯಾಸ. ಏನು ಶೋಭನಾಧ್ಯಾಸ ಅಂದರೆ ಏನು ಅಂತ ಹೇಳಿದ್ರೆ, ಯಾವುದು ಅಧ್ಯಾಸ ಅಂದ್ರೆ ಇಲ್ಲದೇ ಇರುವುದನ್ನು ಇದ್ದಂತೆ ಭಾವಿಸುವುದಕ್ಕೆ ಅಧ್ಯಾಸ ಅಂತ ಕರೀತಾರೆ. ದಟ್ ಮೀನ್ಸ್ ಭ್ರಾಂತಿ, ಅಧ್ಯಾಸ ಅಂದ್ರೆ ಭ್ರಾಂತಿ ಅಂತ ಅರ್ಥ. ಇಲ್ಲದೇ ಇದ್ದದನ್ನ ಇದ್ದಂತೆ ಭಾವಿಸುವುದು ಅಧ್ಯಾಸ. ರಾಗ ಅಂದ್ರೆ ಏನಂದ್ರೆ ಶೋಭನಾಧ್ಯಾಸ ಅಂದ್ರೆ ಏನು, ಶೋಭನವಾಗದೇ ಇರುವುದನ್ನು ಶೋಭನವಾದಂತೆ ಭಾವಿಸುವುದು. ಶೋಭನ ಅಂದ್ರೆ ಏನು, ಹಿತವಾದದ್ದು, ಅದು ಶೋಭನ. ದಿಸ್ ಇಸ್ ಗುಡ್ ಫಾರ್ ಅಸ್ ಅಂದ್ರೆ ವಾಟ್ ಎವರ್ ಈಸ್ ನಾಟ್ ಆಸ್ಪಿಷಿಯಸ್, ವಾಟ್ ಎವರ್ ಇಸ್ ನಾಟ್ ಗುಡ್, ಇಮ್ಯಾಜಿನಿಂಗ್ ಆರ್ ಹೆಲ್ಯೂಸಿನೇಟಿಂಗ್ ದಟ್ ಇಟ್ ಈಸ್ ಗುಡ್ ಆರ್ ಆಸ್ಪಿಷಿಯಸ್ ಅಂತ ಭಾವನೆ ಮಾಡುವುದೇ ರಾಗ. ಅಂದ್ರೆ ಯಾವುದು ಒಳ್ಳೇದಲ್ಲವೋ ಅದು ಒಳ್ಳೇದಂತ ಭಾವನೆ ಮಾಡುವುದೇ ರಾಗ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಂತಹ ಡೆಫಿನಿಷನ್ ನೀವು ಯಾಕೆ ಕೊಟ್ಟಿದ್ದೀರಾ ಅಂತ ಹೇಳಿದರೆ, ಅದಕ್ಕೆ ಇದು ಒಂದು ಅಭಿಧಾನಂ ಅಂತೇಳಿ ಅಂದ್ರೆ ಒಂದು ಡಿಕ್ಷನರಿ ಇದೆ, ಒಂದು ಡಿಕ್ಷನರಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದು. ಅದನ್ನೇ ಆಚಾರ್ಯ ಹೇಳ್ತಾ ಇದ್ದಾರೆ, ರಸ ರಾಗ ತಥಾ ರಕ್ತಿ ಶೋಭನಾಧ್ಯಾಸ ಉಚ್ಯತೆ. ಅದಕ್ಕೆ ರಸ ರಾಗ ರಕ್ತಿ ಅನ್ನುವ ಶಬ್ದಗಳಿಗೆ ಶೋಭನಾಧ್ಯಾಸ ಅನ್ನುವ ಅರ್ಥ ಅಂಥೇಳಿ ಅದು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ರಾಗ ಅನ್ನುವ ಶಬ್ದಕ್ಕೆ ಶೋಭನಾಧ್ಯಾಸ ಅಂದ್ರೆ ಅಹಿತವಾದ ವಸ್ತುಗಳಲ್ಲಿ ಹಿತವಾಗಿದೆ ಅಂತ ಭ್ರಾಂತಿಯನ್ನು ಪಡೆಯುವುದೇ ರಾಗ. ಅದಕ್ಕೆ ರಸ ರಾಗ ರಕ್ತಿ ಅನ್ನುವ ಶಬ್ದಗಳು ಪರಿಭಾಷೆ ಅಂದ್ರೆ ಇದರ ಪರ್ಯಾಯ ಪದಗಳು, ದೇರ್ ಆಲ್ ಸಿನನಿಮ್ಸ್ ಅಂತೀವಲ್ವಾ, ಇದರ್ ಆಲ್ ಸಿನನಿಮ್ಸ್. ಸೊ ಈ ವಿಧವಾದ ರಾಗವು ಇರಕೂಡದು. ಅಂದ್ರೆ ಯಾವುದು ಒಳ್ಳೇದಲ್ಲವೋ ಅದನ್ನು ಒಳ್ಳೇದು ಅಂತ ಭಾವನೆ ಮಾಡುವುದು ತಪ್ಪಲ್ಲವೇ. ಸೊ ಅದಕ್ಕೆ ರಾಗ ಇರಕೂಡದು ಅಂತ ಹೇಳ್ತಾರೆ. ಅರ್ಥ ದಟ್ ಈಸ್ ವಾಟ್ ಇಸ್ ಮೆಂಟ್ ಬೈ ರಾಗ ಇರಕೂಡದು ಅಂತ ಹೇಳಿದ್ರೆ ದಟ್ ಈಸ್ ವಾಟ್ ಈಸ್ ಮೆಂಟ್. ಅದೇ ವಿಧವಾಗಿ ಭಯ ಇರಕೂಡದು ಅಂದ್ರೆ ಯಾವುದು ಭಯ ಅಂದ್ರೆ ಹೌ ಡು ವಿ ಡಿಫೈನ್ ಫಿಯರ್ ಅಂತ ಹೇಳಿದರೆ, ಯಾವುದು ನಮಗೆ ನೋಡಿ ಪರಮಾತ್ಮ ಎಲ್ಲದರಲ್ಲಿ ಇದ್ದಾನೆ ಅವನೇ ಎಲ್ಲವನ್ನೂ ಕೊಡುತ್ತಾನೆ ಅನ್ನುವ ಒಂದು ಜ್ಞಾನ ಬಂದವನಿಗೆ ಯಾವುದನ್ನು ನೋಡಿದ್ರೂ ಭಯ ಇರೋದಿಲ್ಲ. ಅದರನಲ್ಲಿದ್ದು ಪರಮಾತ್ಮನೇ ನಮಗೆ ಕೊಡಬೇಕಾಗಿದ್ದನ್ನು ಕೊಡ್ತಾನೆ, ನಾನು ಅದರ ಮೇಲೆ ಭಯ ಪಡಕೂಡದು ಅನ್ನುವ ಜ್ಞಾನ ಆ ಜ್ಞಾನಿಗೆ ಇರುತ್ತೆ. ಇದೇ ವಿಧವಾಗಿ ದ್ವೇಷ, ಯಾವುದರ ಮೇಲೆ ದ್ವೇಷ ಮಾಡದೆ ಇರುವುದು, ತನ್ನ ಕರ್ತವ್ಯ ಮಾಡ್ತಾನೆ ಆದ್ರೆ ಯಾವುದರ ಮೇಲೆ ಭಯ ದ್ವೇಷ ಇತ್ಯಾದಿಗಳು ಇಟ್ಕೊಳ್ಳೋದಿಲ್ಲ ಜ್ಞಾನಿ. ಸೊ ಇವೆಲ್ಲವೂ ಜ್ಞಾನಿಯ ಲಕ್ಷಣಗಳು ಅಂಥೇಳಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಒಂದು ಹೇಳಿದೆ, ಏತಾನಿಯೇವ ಜ್ಞಾನೋಪಾಯನ ಅಂತ ಹೇಳಿದ್ದಾರಲ್ಲವಾ, ಅದರ ಓನ್ ಅರ್ಥ ಏನು ಅಂತ ಹೇಳಿದ್ರೆ, ಉದಾಹರಣೆಗೆ ರಾಗಾದಿ ದೋಷಗಳು ಜ್ಞಾನಿ ಇಲ್ಲದೇ ಇರೋದು ಜ್ಞಾನಿಯ ಲಕ್ಷಣ ಅಂತ ಹೇಳಿದ ಮೇಲೆ ನಮಗೆ 13ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಲ್ಲಿ ಅಮಾನಿತ್ವಂ ಅದಂಬಿತ್ವಂ ಅಂಥೇಳಿ ಇವೆಲ್ಲವೂ ಜ್ಞಾನಿಯ ಲಕ್ಷಣಗಳಂತ ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಜ್ಞಾನ ಸಾಧನೆಗಳಂದ್ರೆ ಯಾರಾದರೆ ಜ್ಞಾನ ಪಡೆಯಬೇಕೋ ಅವರು ಅಭಿಮಾನವನ್ನು ಬಿಡಬೇಕು, ದಾಂಭಿಕತ್ವವನ್ನು ಬಿಡಬೇಕು ಅಂಥೇಳಿ ಇವೆಲ್ಲವೂ ಕೂಡ ಜ್ಞಾನವನ್ನು ಪಡೆಯುವುದಕ್ಕೆ ಲಕ್ಷಣಗಳಂತ ಹೇಳಿದ್ದಾರೆ. ಸೊ ಆದ್ರೆ ಇಲ್ಲಿ ಏನೇ ಇವೆಲ್ಲ ಜ್ಞಾನಿಗಳ ಲಕ್ಷಣಗಳಂತ ಹೇಳ್ತಾ ಇದ್ದಾರೆ. ನೋಡಿದ್ರು ಡಿಫರೆನ್ಸ್, ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಮುಂಚೆ ಒಂದು ಕಡೆ ಈ ಲಕ್ಷಣಗಳೆಲ್ಲ ಜ್ಞಾನವನ್ನು ಪಡೆಯುವುದಕ್ಕೆ ಬೇಕಾದ ಲಕ್ಷಣಗಳಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇವೆಲ್ಲವೂ ಜ್ಞಾನಿಗೆ ಇರಬೇಕಾದ ಲಕ್ಷಣಗಳು, ಇರುವ ಲಕ್ಷಣಗಳಂತ ಹೇಳ್ತಾ ಇದ್ದಾರೆ. ಮತ್ತೆ ಜ್ಞಾನಿಗೆ ಇವು ಈ ಲಕ್ಷಣಗಳು ಇರುತ್ತೆ ಅಂತ ಹೇಳಿದ್ರೆ ಜ್ಞಾನ ಬರ್ಲಕ್ಕೆ ಮುಂಚೆ ಈ ಲಕ್ಷಣಗಳು ಹೇಗೆ ಇರ್ಲಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದರೆ ಅದಕ್ಕೆ ಸಮಾಧಾನ ಇದು, ಅದಕ್ಕೆ ಮುಂಚೆ ಈ ಲಕ್ಷಣಗಳು ಪ್ರಯತ್ನ ಪಟ್ಟು ಪಡೆಯಬೇಕಾಗಿದೆ. ಅಂದ್ರೆ ಅಭಿಮಾನಿತ್ವವನ್ನು ಬಿಡುವುದು, ಡಾಂಬಿಕತ್ವವನ್ನು ಬಿಡುವುದು, ಇವೆಲ್ಲವೂ ಲಕ್ಷಣಗಳು, ಕಾಮನೆಗಳನ್ನು ಬಿಡುವುದು, ಭಯ ಕ್ರೋಧಗಳನ್ನು ಬಿಡುವುದು, ಈ ಲಕ್ಷಣಗಳು ಅಪರೋಕ್ಷ ಜ್ಞಾನ ಬರಲಕ್ಕೆ ಮುಂಚೆ ಜ್ಞಾನವನ್ನು ಪಡೆಯುವುದಕ್ಕೆ ಪ್ರಯತ್ನ ಪಟ್ಟು ವಿತ್ ಗ್ರೇಟ್ ಎಫರ್ಟ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ದೀಸ್ ಥಿಂಗ್ಸ್, ಆವಾಗ ಜ್ಞಾನ ಬರುತ್ತೆ. ಅದಕ್ಕೆ ಏತಾನಿಯೇವ ಜ್ಞಾನೋಪಾಯನಿ, ಇವು ಮಾತ್ರವೇ ಜ್ಞಾನಕ್ಕೆ ಉಪಾಯಗಳಾಗಿವೆ, ಜ್ಞಾನಕ್ಕೆ ಮಾರ್ಗಗಳಾಗಿವೆ ಅಂತ ಹೇಳಿ ಒಂದರ್ಥ. ಇಲ್ಲ, ಇದಕ್ಕೆ ಇನ್ನೊಂದು ವಿಧವಾದ, ಏತಾನಿ ಜ್ಞಾನೋಪಾಯಾನಿ ಏವ, ಏತಾನಿ ಏವ ಜ್ಞಾನೋಪಾಯಾನಿ, ಏತಾನಿ ಜ್ಞಾನೋಪಾಯಾನಿ ಏವ ಅಂದ್ರೆ ಏನು, ಇವೆಲ್ಲವನ್ನೂ ಮಾಡಿದವನಿಗೆ ಸ್ಥಿತಪ್ರಜ್ಞ ಲಕ್ಷಣ ಅಂತ ಈ ಕಾಮ ತ್ಯಾಗಾದಿಗಳು ಇವು ಮೋಕ್ಷ ಅಂದ್ರೆ ಇವು ಅಪರೋಕ್ಷ ಜ್ಞಾನಿಯಲ್ಲಿ ಈ ಲಕ್ಷಣಗಳು ಡೈರೆಕ್ಟ್ ಆಗಿ ಮೋಕ್ಷಕ್ಕೆ ಜ್ಞಾನ ಕರ್ಕೊಂಡು ಹೋಗುತ್ತೆ. ಅದೇ ಅಪರೋಕ್ಷ ಜ್ಞಾನಿ ದಶಕ್ಕೆ ಮುಂಚೆ ಪರೋಕ್ಷ ಜ್ಞಾನಿಯಾಗಿರುದ್ದವನಿಗೆ, ದಟ್ ಮೀನ್ಸ್ ಸಂಬಡಿ ಹ್ಯಾಸ್ ನಾಟ್ ಎಟ್ ಬಿಕಮ್ ಅಪರೋಕ್ಷ ಜ್ಞಾನಿ, ಅಂತಹ ಅವನಿಗೆ ಈ ಲಕ್ಷಣಗಳು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುತ್ತೆ, ಡೈರೆಕ್ಟ್ ಆಗಿ ಮೋಕ್ಷಕ್ಕೆ ಸಾಧನವಾಗೋದಿಲ್ಲ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಮೋಕ್ಷಕ್ಕೆ ಸಾಧನವಾಗುತ್ತೆ. ಅಂದ್ರೆ ದೇ ಆರ್ ಇಂಡೈರೆಕ್ಟ್ ಮೀನ್ಸ್, ಅಂದ್ರೆ ಏನು, ಈ ಲಕ್ಷಣಗಳು ನಾನ್ ಅಪರೋಕ್ಷ ಜ್ಞಾನಿಗೆ ದೇ ಆರ್ ಇಂಡೈರೆಕ್ಟ್ಲಿ ಲೀಡಿಂಗ್ ಟು ಮೋಕ್ಷ, ವೇರಸ್ ದೀಸ್ ಆರ್ ಫಾರ್ ಜ್ಞಾನಿ ದೇ ಆರ್ ಡೈರೆಕ್ಟ್ಲಿ ಲೀಡಿಂಗ್ ಫಾರ್ ಮೋಕ್ಷ. ಅದಕ್ಕೆ ಏತಾನಿ ಏವ ಜ್ಞಾನೋಪಾಯಾನಿ, ಇವು ಮಾತ್ರವೇ ಜ್ಞಾನಕ್ಕೆ ಅಪರೋಕ್ಷ ಜ್ಞಾನಕ್ಕೆ ಮಾತ್ರವೇ ಜ್ಞಾನೋಪಾಯಾನಿ ಏವ ಅಂದ್ರೆ ಅಪರೋಕ್ಷ ಜ್ಞಾನಕ್ಕೆ ಮಾತ್ರವೇ ಇದು ಸಾಧನಗಳು, ಮೋಕ್ಷಕ್ಕೆ ಸಾಧನವಲ್ಲ. ಯಾರಿಗೆ? ಪರೋಕ್ಷ ಜ್ಞಾನಿಗಳಿಗೆ. ಸೊ ಏತಾನಿ ಕೇವಲ ಜ್ಞಾನ ಉಪಾಯಾನಿ ಏವ ನಾತು ಮೋಕ್ಷ ಉಪಾಯಾನಿ ಫಾರ್ ಅಪರೋಕ್ಷ ನಾನ್ ಅಪರೋಕ್ಷ ಜ್ಞಾನಿಸ್. ಆದ್ರೆ ಅಪರೋಕ್ಷ ಜ್ಞಾನಿಗಳ ಜೊತೆ ಇದು ಈ ವಾಕ್ಯವನ್ನು ಹೇಗೆ ತಗೊಳ್ತೀರಾ ಅಂದ್ರೆ, ಏತಾನಿ ಏವ ಜ್ಞಾನೋಪಾಯಾನಿ, ಇವುಗಳೇ ಅವರಿಗೆ ಮೋಕ್ಷಕ್ಕೆ ಜ್ಞಾನಿಗಳಿಗೆ ಈ ಉಪಾಯಗಳಾಗಿ ಅವ್ರು ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಬೇರೆ ಎರಡು ವಿಧವಾದ ಇಂಟರ್ಪ್ರಿಟೇಷನ್, ಅಪರೋಕ್ಷ ಜ್ಞಾನಿಗಳಿಗೆ ಒಂದು ವಿಧವಾದ ಇಂಟರ್ಪ್ರಿಟೇಷನ್, ಪರೋಕ್ಷ ಜ್ಞಾನಿಗಳಿಗೆ ಇನ್ನೊಂದು ವಿಧವಾದ ಇಂಟರ್ಪ್ರಿಟೇಷನ್ ಈ ವಾಕ್ಯದಿಂದ ನಾವು ಹೇಳಬಹುದು. ಅದಕ್ಕೆ ಏತಾನಿಯೇವ ಜ್ಞಾನೋಪಾಯನ ಅನ್ನೋದರಲ್ಲಿ ಬಹಳ ಒಂದು ಅರ್ಥಗರ್ಭಿತವಾದಂತಹ ಮಾತದು. ಅದಾದ ಮೇಲೆ ಇದು 56ನೇ ಶ್ಲೋಕ, ಅದಾದ ಮೇಲೆ 57ನೇ ಶ್ಲೋಕ, 57th ವರ್ಸ್. ಅದನ್ನೇ ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದಾರೆ, ಫರ್ದರ್ ಕ್ಲಾರಿಫಿಕೇಷನ್ ಅಂದ್ರೆ ಇನ್ನು ಭಾವನೆಯನ್ನು ಹೇಳ್ತಾ ಇದ್ದಾರೆ. ಯಹ ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞ ಪ್ರತಿಷ್ಠಿತ ಅಂತ ಹೇಳಿ. ಅಂದ್ರೆ ಯಾರು ತಸ್ಯ ಪ್ರಜ್ಞ ಪ್ರತಿಷ್ಠಿತ, ಅಂತಹ ಜ್ಞಾನಿಯ ಪ್ರಜ್ಞೆ ಪ್ರತಿಷ್ಠಿತವಾಗಿದೆ ಅಂದ್ರೆ ಏನು, ಸ್ಥಿರವಾಗಿದೆ, ಅವನಿಗೆ ಸ್ಥಿರವಾದ ಅಪರೋಕ್ಷ ಜ್ಞಾನವಿದೆ ಅಂತ ಹೇಳ್ತೀವಿ. ಯಾರಿಗೆ ಅಂತ ಹೇಳಿದ್ರೆ ಇವೆಲ್ಲ ಅಪರೋಕ್ಷ ಅಂದ್ರೆ ನಮ್ಗೆಲ್ಲರಿಗೆ ಪ್ರಶ್ನೆ ಬರುತ್ತೆ, ಏನ್ರಿ ಅಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅಂತ ಹೇಳ್ತೀವಿ, ಹೌ ಡು ವಿ ರೆಕಗ್ನೈಸ್? ನಾವು ಜೀವನದಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡ್ತೀವಿ, ಸಾಮಾನ್ಯವಾದ ವ್ಯಕ್ತಿಗಳನ್ನು ನೋಡ್ತೀವಿ, ಹೌ ಡು ವಿ ಡಿಫರೆನ್ಶಿಯೇಟ್ ಏನ್ ಅಪರೋಕ್ಷ ಜ್ಞಾನಿ ಫ್ರಮ್ ಎ ನಾನ್ ಅಪರೋಕ್ಷ ಜ್ಞಾನಿ? ಎಷ್ಟೋ ಜನವನ್ನು ಒಳ್ಳೆ ಯೋಗ್ಯ ಜೀವಿಗಳನ್ನು ನೋಡ್ತೀವಿ, ಆದ್ರೆ ಅವರು ಅಪರೋಕ್ಷ ಜ್ಞಾನಿಗಳು ಅಲ್ಲವೋ ಹೌದೋ ಅಂತ ನಾವು ಹೇಗೆ ಹೌ ಡು ವಿ ರೆಕಗ್ನೈಸ್ ಅಂತ ಹೇಳಿದರೆ, ಇವೆಲ್ಲವೂ ನಮಗೆ ದೀಸ್ ಆರ್ ಆಲ್ ಗಿವಿಂಗ್ ಎ ಕ್ಲೂಸ್ ಹೌ ಟು ರೆಕಗ್ನೈಸ್ ಅನ್ ಅಪರೋಕ್ಷ ಜ್ಞಾನಿ. ಯಹ ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭ ಅಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅವರ ಪ್ರಜ್ಞೆಯನ್ನು ನಾವು ಹೇಳ್ತೀವಿ ಯಾರಂದ್ರೆ, ಯಾರಾದರೆ ಎಲ್ಲ ಪದಾರ್ಥಗಳಲ್ಲಿಯೂ ಅನಭಿಸ್ನೇಹ ಅಂದ್ರೆ ಅಭಿಸ್ನೇಹವಿಲ್ಲದೆ ಅನಾಸಕ್ತರಾಗ ಅಂದ್ರೆ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇಲ್ಲದೇ ಇರ್ತಾರೋ, ತತ್ತತ್ ಪ್ರಾಪ್ಯ ಶುಭ ಅಶುಭಂ, ಆಯಾ ವಸ್ತುಗಳನ್ನು ಪ್ರಾಪ್ಯ ಹೊಂದಿಬಿಟ್ಟು ಶುಭವಾದ ವಸ್ತುಗಳನ್ನು ಅಶುಭವಾದ, ವೆದರ್ ಗುಡ್ ಥಿಂಗ್ಸ್ ಹ್ಯಾಪನ್ ಟು ದೆಮ್ ಆರ್ ಬ್ಯಾಡ್ ಥಿಂಗ್ಸ್ ಹ್ಯಾಪನ್ ಟು ದೆಮ್, ಗುಡ್ ಥಿಂಗ್ಸ್ ಹ್ಯಾಪನ್ ಆದಾಗ ವೆನ್ ದೇ ಗೆಟ್ ಗುಡ್ ಥಿಂಗ್ಸ್ ಒಳ್ಳೆಯದಾದಾಗ ನ ಅಭಿನಂದತಿ, ಎಕ್ಸೆಸಿವ್ ಆಗಿ ಆನಂದವನ್ನು ಪಡೆಯುವುದಿಲ್ಲ ಅವರು, ಅಶುಭವಾದಾಗ ನ ದ್ವೇಷ್ಟಿ ನನಗೆ ಅಶುಭವಾಯಿತು ಇದು ದ್ವೇಷ ಇದರ ನನಗೆ ಬೆಳೆಯೇ ಬೇಡ ಅಂತ ದ್ವೇಷವನ್ನು ಮಾಡುವುದಿಲ್ಲ. ಈ ವಿಧವಾಗಿ ಅಭಿನಂದನಾ ದ್ವೇಷ ಈ ಎರಡರನ್ನು ಬಿಟ್ಟು ಬಿಟ್ಟು ಇರ್ತಾರೋ ಅಂತಹ ಅವನನ್ನು ನಾವು ಅಪರೋಕ್ಷ ಜ್ಞಾನಿ ಅಂತ ಕರಿತೀವಿ ಅಂತ ಹೇಳಿ ಅಪರೋಕ್ಷ ಜ್ಞಾನಿಯ ಇನ್ನೊಂದು ಮುಖವನ್ನು, ಅಂದ್ರೆ ಮುಂಚೆ ಹೇಳಿದ್ದು ಒಂದು ಬೇರೆ 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 ಫ್ಯಾಸೆಟ್ಸ್ ನಲ್ಲಿ ಇನ್ ಡಿಫರೆಂಟ್ ಮೋಡ್ಸ್ ದ ಥಾಟ್ಸ್ ಆರ್ ಕನ್ವೇಡ್ ಹಿಯರ್. ಇಲ್ಲಿ ಈ ಶ್ಲೋಕದಲ್ಲಿ ಅಪರೋಕ್ಷ ಜ್ಞಾನಿಯ ಲಕ್ಷಣಗಳು ಹೇಗೆ ನಾವು ರೆಕಗ್ನೈಸ್ ಮಾಡಬೇಕನ್ನೋದನ್ನು ಹೇಳ್ತಾ ಇದ್ದಾರೆ. ಸರ್ವತ್ರ ಅನಭಿಸ್ನೇಹತ್ವಾತ್ ಶುಭಾಶುಭಂ ಪ್ರಾಪ್ಯ ನ ಅಭಿನಂದತಿ ನ ದ್ವೇಷ್ಟಿ. ಭಾಷೆಯಲ್ಲಿ ಅದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ, ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ಅಂತ ಹೇಳಿಬಿಟ್ಟಿದ್ದಾರೆ. ಅದನ್ನು ಒಂದು ವಿಧವಾದ ಒಂದು ಮುಖವನ್ನು ಕೊಡ್ತಾ ಇದ್ದಾರೆ, ಅಂದ್ರೆ ಸರ್ವತ್ರ ಅನಭಿಸ್ನೇಹತ್ವಾತ್ ಶುಭಾಶುಭಂ ಪ್ರಾಪ್ಯ ನ ಅಭಿನಂದನೆ ನ ದ್ವೇಷ್ಟಿ. ಅಪರೋಕ್ಷ ಜ್ಞಾನಿಯಾದವನು ಶುಭವನ್ನು ಹೊಂದಿ ಅಭಿನಂದನೆ ಎಕ್ಸೆಸಿವ್ ಆಗಿ ಆನಂದ ಪಡೆಯುವುದಿಲ್ಲ, ಅಶುಭವನ್ನು ಹೊಂದಿ ದ್ವೇಷವನ್ನು ಹೊಂದೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್ವತ್ರ ಅನಭಿಸ್ನೇಹತ್ವಾತ್ ಎಲ್ಲ ವಸ್ತುಗಳಲ್ಲಿ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇಲ್ಲದ ಕಾರಣದಿಂದ ಅವರು ಶುಭ ವಸ್ತುಗಳನ್ನು ಪಡೆದಾಗ ಎಕ್ಸೆಸ್ ಆಗಿ ಎಕ್ಸೈಟ್ ಆಗೋದಿಲ್ಲ, ಅಶುಭ ವಸ್ತುಗಳನ್ನು ಪಡೆದಾಗ ದ್ವೇಷವನ್ನು ಅಂದ್ರೆ ಇನಾಸ್ಪಿಷಿಯಸ್ ಥಿಂಗ್ಸ್ ಪಡೆದಾಗ ದ್ವೇಷವನ್ನು ಹೊಂದುವುದಿಲ್ಲ, ಬಿಕಾಸ್ ದೇ ಡು ನಾಟ್ ಹ್ಯಾವ್ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಫಾರ್ ಎನಿಥಿಂಗ್. ಆ ಕಾರಣದಿಂದ ದೇ ಹ್ಯಾವ್ ದಿಸ್ ಕ್ವಾಲಿಟಿ. ಸೊ ದ ರೀಸನ್ ಫಾರ್ ದಿಸ್ ಕ್ವಾಲಿಟಿ ಇಸ್ ದಟ್ ಈಸ್ ದ ರೀಸನ್ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ನೆಕ್ಸ್ಟ್ 58ನೇ ಪದ್ಯದ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವಾಗಾದ್ರೆ ಯದಾ ಸಂಹರತೆ ಚಾಯಂ, ಸಂಹರತೆ ಇದು ಸಂಹರತೆ ಅಂದ್ರೆ ಸಂಹಾರ ಮಾಡುವುದಂತೆ, ಸಂಹರತೆ ಸಮ್ಯಕ್ ಹರತೆ ಚೆನ್ನಾಗಿ ಎಳುಕೊಂಡು ಬಿಡುವುದು. ಯದಾ ಸಂಹರತೆ ಚ ಅಯಂ ಕೂರ್ಮ ಅಂಗಾನಿ ಇವ ಸರ್ವಶಃ. ಕೂರ್ಮ ಅಂದ್ರೆ ಆಮೆ ಅಂತ ಕರಿತೀವಲ್ವಾ, ಟಾರ್ಟಾಯ್ಸ್ ಟರ್ಟಲ್ ಅಂತೀವಲ್ವಾ, ಅದೇನು ಮಾಡುತ್ತೆ ಅಂತ ಹೇಳಿದರೆ ತನ್ನ ಕೈಕಾಲನ್ನು ಒಂದು ಶತ್ರು ಬಂದಾಗ ಒಳಗೆ ಎಳ್ಕೊಂಡು ಬಿಡುತ್ತೆ, ಜಸ್ಟ್ ಲೈಕ್ ಎ ರಿಫ್ಲೆಕ್ಸ್ ಆಕ್ಷನ್, ಇಟ್ ಜಸ್ಟ್ ಪುಲ್ಸ್ ಇಟ್ಸ್ ಹೆಡ್ ಅಂಡ್ ಲೆಗ್ಸ್ ಎಲ್ಲವನ್ನು ಒಳಗೆ ಎಳ್ಕೊಂಡು ಬಿಟ್ಟು ಒಂದು ಶೆಲ್ ಮಾತ್ರ ಕಾಣಿಸ್ತಾ ಇರುತ್ತೆ, ಕೂರ್ಮ ಎಲ್ಲವನ್ನು ಒಳಗೆ ಎಳ್ಕೊಂಡು ಬಿಡುತ್ತೆ. ಸೊ ಇಟ್ ಕೆನ್ ಜಸ್ಟ್ ಪುಲ್ ಆಲ್ ಇಟ್ಸ್ ಇಂದ್ರಿಯಾಸ್ ಆರ್ಗನ್ಸ್ ಇನ್ ಸೈಡ್ ದಟ್ ಶೆಲ್. ಹೇಗೆಯಾದರೆ ಆಮೆ ತನ್ನ ಅವಯವಗಳನ್ನು ತನ್ನೊಳಗೆ ನ್ಯಾಚುರಲ್ ಆಗಿ ಎಳ್ಕೊಂಡು ಬಿಡುತ್ತೋ ಅದೇ ವಿಧವಾಗಿ ಜ್ಞಾನಿಯಾದವನೇನು ಮಾಡ್ತಾನೆ, ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅಂದ್ರೆ ಇಂದ್ರಿಯಗಳನ್ನು ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯ ಪದಾರ್ಥಗಳಿಂದ ಅನಾಯಾಸವಾಗಿ ಕೂರ್ಮ ಎಳೆದಂತೆ ಅವನು ಬಹಳ ನ್ಯಾಚುರಲ್ ಆಗಿ ಸುಲಭವಾಗಿ ಎಳೆದುಕೊಂಡು ಬಿಡ್ತಾನೆ. ದಟ್ ಮೀನ್ಸ್ ಹಿ ಜಸ್ಟ್ ಪುಲ್ಸ್ ದೆಮ್ ಅವೇ ಫ್ರಮ್ ಇಂದ್ರಿಯ ಸುಖಗಳು, ಇಂದ್ರಿಯಾರ್ಥಗಳಿಂದ ತನ್ನ ಇಂದ್ರಿಯಗಳನ್ನು ಎಳುಕೊಂಡು ಬಿಡುವ ಸಾಮರ್ಥ್ಯ ಅವನಿಗೆ ಇರುತ್ತೆ. ಅಂತಹ ಅವನನ್ನು ಅಪರೋಕ್ಷ ಜ್ಞಾನ ಅಂತ ಕರಿತೀವಿ. ಅಂತಹ ಶಕ್ತಿ ಯಾರಿಗಿರುತ್ತೋ ಅವನಿಗೆ ಅಪರೋಕ್ಷ ಜ್ಞಾನ ಬಂದಿದೆ ಅಂತ ಹೇಳಬೇಕು. ಸೊ ಅಪರೋಕ್ಷ ಜ್ಞಾನಿ ಆದವನಿಗೆ ಈ ಲಕ್ಷಣಗಳಿರುತ್ತೆ, ಇಂದ್ರಿಯಗಳನ್ನು ವಶೀಯ ಪದಾರ್ಥಗಳಿಂದ ಎಳುಕೊಂಡು ಬಿಡುವಂತ. ಅಂದ್ರೆ ದಟ್ ಮೀನ್ಸ್ ಹಿ ಪ್ರಿವೆಂಟ್ಸ್ ಹಿ ಸೆನ್ಸ್ ಆರ್ಗನ್ಸ್ ಗೆಟಿಂಗ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಆಬ್ಜೆಕ್ಟ್ಸ್. ಅಂತಹ ಶಕ್ತಿ ಉಳ್ಳವನಿಗೆ ಅಪರೋಕ್ಷ ಜ್ಞಾನಿ ಅಂತ ಕರಿತೀವಿ. ಅವನಿಗೆ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಅವನನ್ನು ಅಪರೋಕ್ಷ ಜ್ಞಾನ ಬಂದಿದೆ ಅಂತ ನಾವು ವ್ಯವಹಾರವನ್ನು ಮಾಡ್ತೀವಿ, ತಿಳ್ಕೊಳ್ತೀವಿ ಅನ್ನುವುದನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ಒಂದು ಥಾಟ್ ಫ್ಲೋವನ್ನು ಹೇಳಿದ್ದಾರೆ. ಸೊ ಇದಕ್ಕೆ ಗೀತಾ ವಿವೃತಿಯಲ್ಲಿ ಏನು ಹೇಳಿದ್ದಾರೆ ಅನ್ನೋದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೇವ ವಿಧ್ಯಾತ್ಮನಾ ವಾ ಮನಸ್ಸು ಸ್ವಾಹ ವಾ ಕರೋಮಿ ಇತ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.